ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಚಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂದಶಯ್ಯಾಯ ಪೂರ್ಣಜ್ಞಾನರಸರ್ಣಸೇ ಉತ್ತುಂಗವತ್ತರಂಗಾಯ ಮಧ್ವದುಗ್ಧಾರ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಭೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಚಿತಾನಂದ ಲೀಲಾಗೋಪಾಲಪರಿತಾನ್ ವಿದ್ಯಾಲಯೋನಿಧೀ ವಂದೇ ಬ್ರಹ್ಮವಿದ್ಯಾ ಗುರುರ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ಪಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾದಿರಾಜಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಭವಂತೇವ ಶಮಸೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮ ತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿವರಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ದಶ ಪಾಪೇನ ಪದ್ಮಪತ್ರಮಿವ ಅಂಬಸ. ಅದಕ್ಕೆ ಹೇಳ್ತಾ ಇದ್ದಾರೆ ಸಂಗಂ ತ್ಯಕ್ತ್ವಾ, ಅಂದರೆ ಫಲಕಾಮನೆಯನ್ನು ಬಿಟ್ಟು, ಫಲದ ಮೇಲೆ ಆಸೆಯನ್ನು ಬಿಟ್ಟು, ಬ್ರಹ್ಮಣ್ಯಾದಾಯ ಅಂದರೆ ಮಮ ಶುಭಾರ್ಥಂ ನನ್ನ ಒಳ್ಳೆಯದಕ್ಕಾಗಿ, ತನ್ನ ಪೂಜಾರೂಪವಾದ ಕರ್ಮಗಳನ್ನು ಭಗವಂತ ನನ್ನಿಂದ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ಯಾರು ಅನುಸಂಧಾನ ಮಾಡಿ ಕರ್ಮಗಳನ್ನು ಮಾಡುತ್ತಾರೋ, ಹಾಗೆ ಭಗವದ್ ಅಧೀನ ಕರ್ತೃಶಕ್ತಿ ಕಸ್ಸನ್ ಕರೋನಿ, ಭಗವಂತನ ಅಧೀನವಾದ ಶಕ್ತಿಯಿಂದ ನಾನು ಮಾಡುತ್ತೇನೆ. ನನ್ನ ಕರ್ತೃತ್ವ ಭಗವಂತನ ಶಕ್ತಿಯ ಅಧೀನ. ಇಲ್ಲೊಂದು ಚೂರು ನಾವು ನೋಡಬೇಕಾದ ವಿಚಾರ, ಜೀವನಿಗೆ ಸ್ವಾತಂತ್ರ್ಯವಿಲ್ಲ, ಜೀವನಿಗೆ ಸ್ವಾತಂತ್ರ್ಯವಿಲ್ಲ. ಮತ್ತು ಈ ಕರ್ಮಗಳು ಹೇಗಾಗ್ತಾ ಇವೆ ಜೀವನದಲ್ಲಿ ಅಂದರೆ ದತ್ತ ಸ್ವಾತಂತ್ರ್ಯ ಅಂದರೆ ಏನು? ದೇವರೊಂಚೂರು ಸ್ವಾತಂತ್ರ್ಯ ನಮಗೆ ಕೊಟ್ಟ, ಅದನ್ನು ನಾವು ಬಳಸ್ಕೊಂಡು ನಮ್ಮ ಪಾಡಿಗೆ ನಾವು ಕೆಲಸಗಳನ್ನು ಮಾಡಿಕೊಂಡಿರುವುದು ಅಂತ ಕಲ್ಪನೆ ಬಹಳ ಜನಕ್ಕಿದೆ, ಬಹಳ ಜನಕ್ಕಿದೆ. ಅವರು ಮಾತಾಡುವ ಧಾಟಿಯೇ ಆಗಿರುತ್ತೆ. ನಮಗೆ ಸ್ವಾತಂತ್ರ್ಯ ಇದ್ದಂಗಿಲ್ಲ, ಇರಲಿ, ದೇವ್ರು ಕೊಟ್ಟದ್ದು ಇದೆಯಲ್ಲ ಅದು ತೊಗೊಂಡು ನಾವು ನಮ್ಮ ಪಾಡ್ನಾಗಿರ್ಬೋದು, ಈ ಥರ ಕಲ್ಪನೆ ಇದೆ. ಅಲ್ಲಿ ಸರಿಯಾಗಿ ನೋಡಬೇಕಾದ್ರೆ ಸ್ವಾತಂತ್ರ್ಯ ಅಂದರೆ ಗುಣ, ಸ್ವಾತಂತ್ರ್ಯ ಅಂದರೆ ಗುಣ, ದೇವರ ಗುಣ. ದೇವರಿಂದ ಅದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಾತಂತ್ರ್ಯ ಅಂದರೂ ದೇವರೇ ಅಂದರೂ ಎರಡೂ ಒಂದೇ. ಅಂಥ ಕಾಲಕ್ಕೆ ದತ್ತ ಸ್ವಾತಂತ್ರ್ಯ ಅಂದರೆ ಏನರ್ಥ? ದಾಸರಾಯರೇನು ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಎರಡು ಕಾಲು ಮೂರು ಕಾಲು ಎಲ್ಲ ಕೊಟ್ಟ 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 ಅಂದರು. ಇವಾಗ ನೀವು ಒಳ್ಳೆಯವರು, ನಿಮ್ಮಲ್ಲಿ ಗುಣ ಇದೆ, ಯಾವುದು? ಒಳ್ಳೆತನ. ಒಂದು 1/2 kg ಕೊಡ್ತೀರಾ ಅಂದ್ರೆ ಆಗತ್ತಾ? ಆಗತ್ತಾ? ಯಾಕೆ? ಒಳ್ಳೆ ಗುಣ ನಿಮ್ಮಿಂದ ನಾವು ಸಪರೇಟ್ ಮಾಡಲಿಕ್ಕಾಗಲ್ಲ, ಅದು ನಿಮ್ಮ ಧರ್ಮ. ಅದೇ ಥರ ಭಗವಂತನ ಗುಣವಾದ ಸ್ವಾತಂತ್ರ್ಯವನ್ನು ಭಗವಂತನಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ದೇವರು ಅದರಲ್ಲೇನು 2 ಕಾಲು 3 ಕಾಲು 1 ಕಾಲು ಏನೋ ಕೊಟ್ಟ ಅಂದರೆ ಅದಕ್ಕರ್ಥ ಇಷ್ಟೇ. ಜಮಖಂಡಿ ಆಚಾರ್ಯರು ಮೊದಲಾದ ಜ್ಞಾನಿಗಳೆಲ್ಲ ವ್ಯಾಖ್ಯಾನ ಬರೀತಾರೆ ಅದಕ್ಕೆ. ದತ್ತ ಸ್ವಾತಂತ್ರ್ಯಾಖ್ಯ ರೂಪೇಣ ಜೀವೇ ಪ್ರವೇಶ. ಅಂದರೆ ಭಗವಂತ ನಮ್ಮೊಳಗೆ ಒಂದು ರೂಪದಿಂದ ಪ್ರವೇಶ ಮಾಡುತ್ತಾನೆ, ಮಾಡಿ ದತ್ತ ಸ್ವಾತಂತ್ರ್ಯಾಖ್ಯ ರೂಪೇಣ, ಆ ರೂಪದ ಹೆಸರು ದತ್ತ ಸ್ವಾತಂತ್ರ್ಯ ಅಂತ. ಆ ರೂಪದಿಂದ ಪ್ರವೇಶ ಮಾಡಿ ನಮ್ಮೊಳಗೆ ನಿಂತು ನಮ್ಮ ಕೈಕಾಲುಗಳಲ್ಲಿ ತನ್ನ ಕೈಕಾಲುಗಳಿಟ್ಟು ನಮ್ಮಿಂದ ಕೆಲಸ ಮಾಡಿಸ್ತಾನೆ. ನಮ್ಮಿಂದ ತಾನು ಕೆಲಸ ಮಾಡಿಸಲಿಕ್ಕೆ ಎಷ್ಟು ಶಕ್ತಿಯನ್ನು ಪ್ರಕಟ ಮಾಡಬೇಕೋ ಆ ಶಕ್ತಿಯ ಪರ್ಸೆಂಟೇಜ್ ಯಾವುದು? ದತ್ತ ಸ್ವಾತಂತ್ರ್ಯ. ಬ್ರಹ್ಮದೇವರಲ್ಲಿ ಜಾಸ್ತಿ ಶಕ್ತಿ ಪ್ರಕಟ ಮಾಡಬೇಕು, ಬ್ರಹ್ಮದೇವರಲ್ಲಿ ಜಾಸ್ತಿ ಶಕ್ತಿ ಪ್ರಕಟ ಮಾಡಬೇಕು, ನಮ್ಮಲ್ಲಿ ಸ್ವಲ್ಪ ಸಾಕು. ಆದರೆ ಭಗವಂತ ಆಯಾ ಜೀವರಾಶಿಗಳಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರ ಕೆಲಸ ದೇವರೇ ಮಾಡಿಸ್ತಾ ಆ ಮಾಡಿಸಲಿಕ್ಕೆ ತನ್ನ ಶಕ್ತಿ ಎಷ್ಟು ಖರ್ಚು ಅಂತ ಶಬ್ದ ಮಾಡಬಾರದು, ಪ್ರಕಟ ಅಂತ ಹೇಳಬೇಕು. ಎಷ್ಟು ಪ್ರಕಟ ಮಾಡುತ್ತಾನೋ ಅದನ್ನು ದತ್ತ ಸ್ವಾತಂತ್ರ್ಯ ಅಂದರು. ಹಾಗಾದರೆ ಇಲ್ಲಿ ಏನಂದ್ರು? ಭಗವದ್ ಅಧೀನ ಕರ್ತೃಶಕ್ತಿ ಕಸ್ಸನ್, ಅಂದರೆ ಭಗವಂತನ ಅಧೀನವಾದ ಕರ್ತೃತ್ವ ಶಕ್ತಿ ನನ್ನಲ್ಲಿದೆ. ಅಂದರೆ ನಾ ಮಾಡ್ತೀನಿ ದೇವರು ಮಾಡಿಸಿದರೆ. ಅದರಿಂದ ಭಗವಂತನ ಅಧೀನವಾದ ಕರ್ತೃತ್ವ ಶಕ್ತಿಯಿಂದ, ಅಂದರೆ ಮಾಡುವ ಶಕ್ತಿಯಿಂದ ನಾನು ವಿಶೇಷವಾಗಿ ಭಗವಂತನೇ ತನ್ನ ಪೂಜೆಯ ರೂಪವಾದ ಕರ್ಮಗಳನ್ನು ನನ್ನಿಂದ ಮಾಡಿ ಮಾಡಿಸ್ತಾ ಇದ್ದಾನೆ. ನಾನು ನಾನಾಗಿ ಯಾವ ಕಾರ್ಯಗಳನ್ನು ಮಾಡಲಾರೆ, ಅವನೇ ನನ್ನಿಂದ ಮಾಡಿಸಿದರೆ ಮಾಡುವೆ, ಇಲ್ಲದಿದ್ದರೆ ಇಲ್ಲ ಎಂಬ ಅನುಸಂಧಾನಪೂರ್ವಕ ಯಾರಾದೇ ಕರ್ಮಗಳನ್ನು ಮಾಡುತ್ತಾನೋ ಅಂಥವರು ವಿಶೇಷವಾಗಿ ಕರ್ಮಗಳಿಂದ ಲೇಪ ಅವರಿಗಿರಲ್ಲ. ಆವಾಗ ಇದು ಯಾರ ಜ್ಞಾನ? ಬೆಳಿಗ್ಗೆ ಬಂದಿತ್ತು ಪ್ರಶ್ನೆ, ಅಪರೋಕ್ಷ ಜ್ಞಾನಗಳದ್ದು ಹೌದು, ನಮ್ಮದು ಹೌದು. ನಮ್ಮ ಯೋಗ್ಯತಾನುಸಾರ ಸ್ವಲ್ಪ ಇದ್ರೂ ಕೂಡ ಸ್ವಲ್ಪ ಫಲ ನಮಗೆ ಕೊಟ್ಟೇ ಕೊಡುತ್ತಾನೆ. ಎಷ್ಟು ಈ ಜ್ಞಾನದಲ್ಲಿ ದೃಢತ್ವ ನಮಗಿರುತ್ತೆ ಅಷ್ಟೇ ಫಲ ನಮಗೆ ತಂದು ಕೊಡುತ್ತಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಕಾಯೇನ ಮನಸ ಬುದ್ಧ ಕೇವಲ ಇಂದ್ರಿಯೈರವಿ ಯೋಗಿನ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವ ಆತ್ಮಶುದ್ಧಯೇ. ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಸನ್ಯಾಸ ಮತ್ತು ಯೋಗ ಎರಡು ಸೇರಿಕೊಂಡ್ರೇನೆ ಫಲಕ್ಕೆ ಕಾರಣ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ದೇಹೇನ ಮನಸ, ಇನ್ನ ಅದಕ್ಕೆ ಹೇಳ್ತಾ ಇದ್ದಾರೆ, ಮನಸ್ಸು ಬೇರೆ ಬುದ್ಧಿ ಬೇರೆ ಅಂತ ಭಗವಂತ ಬಿಡಿಸಿದ ಇಲ್ಲಿ. ಏನು? ಕಾಯೇನ ಮನಸ ಬುದ್ಧ್ಯಾ ಕೇವಲೈಹಿ ಇಂದ್ರಿಯೈಹಿ, ಕೇವಲೈಹಿ ಅಂತ ಶಬ್ದ ಹಾಕ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕಾಮ ಅಹಂಭಾವಹೀನೈಹಿ, ಕಾಮಾದಿಗಳ ಕಾಟ ಇಲ್ಲದ ಅಹಂಕಾರವಿಲ್ಲದ ರೀತಿಯಲ್ಲಿ ಇಂದ್ರಿಯಗಳಿಂದ, ಅಂದರೆ ಸ್ವಾತಂತ್ರ್ಯಾಭ ಅಭಿಮಾನ ರಹಿತ ಇರುವ, ನನಗೆ ಸ್ವಾತಂತ್ರ್ಯ ಇದೆ ನನಗೆ ಸ್ವಾತಂತ್ರ್ಯ ಇದೆ ಎಂಬ ಅಭಿಮಾನವನ್ನು ಬಿಟ್ಟು ಆ ಇಂದ್ರಿಯಗಳಿಂದ ಕಾರ್ಯ ಆಗುವಾಗ ಆ ಜ್ಞಾನ ಆಕ್ಟಿವೇಟ್ ಆಗಿರಬೇಕು. ಸಂಗಂ ತ್ಯಕ್ತ್ವ, ಅಂದರೆ ಎಲ್ಲ ಅಂಟನ್ನು ಬಿಟ್ಟು ಆತ್ಮನಃ ಶುದ್ಧಯೇ ಮನಃಶುದ್ಧಿಗಾಗಿ ಎಲ್ಲರೂ ಕೂಡ ಜ್ಞಾನ ಉತ್ಪತ್ತ್ಯರ್ಥಂ ತಮಗೆ ಶುದ್ಧವಾದ ಜ್ಞಾನ ಹುಟ್ಟಿ ಬರಬೇಕೆಂಬ ವಿಶೇಷವಾದ ಕಾರಣದಿಂದ ಅಥವಾ ಪಾಪ ಅಲೇಪಾಯ ಪಾಪ ಅಂಟಬಾರದು ಎಂಬ ವಿಶೇಷ ಉದ್ದೇಶದಿಂದ ಕರ್ಮ ಕುರುವಂತಿ. ಅಂದರೆ ಅರ್ಥವೇನು ಹೇಳ್ತಾ ಇದ್ದಾರೆ, ಯೋಗಿಗಳು ಚಿಕ್ಕ ಚಿಕ್ಕ ಮಾತಲ್ಲಿ ನೋಡಿದರೆ ದೊಡ್ಡ ಸೆಂಟೆನ್ಸ್ ಆಯಿತು. ಯೋಗಿಗಳು ಕರ್ಮವನ್ನು ಮಾಡಬೇಕು. ಯಾವುದು? ಕಾಯದಿಂದ ಕರ್ಮಗಳು, ಮನಸ್ಸಿನಿಂದ ಕರ್ಮಗಳು, ಬುದ್ಧಿಯಿಂದ ಕರ್ಮಗಳು, ಇಂದ್ರಿಯಗಳಿಂದ ಕರ್ಮಗಳು. ಆವಾಗ ಸಂಶಯ ಬಂದಿಲ್ವಾ? ಇಂದ್ರಿಯಗಳು ಮನಸ್ಸು ಬುದ್ಧಿ ಎಂದಾಗ ಎಲ್ಲ ಬಂತು, ಮತ್ತು ಕಾಯ ಏನು? ಅದಕ್ಕಂದ್ರೂ ಸಪ್ತಧಾತುಗಳು ಕೂತಿವೆ. ಸಪ್ತಧಾತುಗಳ ವ್ಯಾಪಾರವಿದೆ, ರಕ್ತಾದಿ ವ್ಯಾಪಾರವಿದೆ. ಎಲುಬು ಮೊದಲಾದ ಆ ಏಳು ಧಾತುಗಳು, ರೋಮಕೂಪಗಳು ಎಲ್ಲವೂ ನಮ್ಮಲ್ಲಿ ಕೂತಿವೆ. ಅವುಗಳಲ್ಲಿ ವ್ಯಾಪಾರ ನಡೆಯುತ್ತೆ. ಆ ವ್ಯಾಪಾರವನ್ನು ಲೆಕ್ಕ ಮಾಡ್ತಾರೆ. ಅದಕ್ಕೆ ಹೇಳುತ್ತಾರೆ, ಕಾಯದಿಂದ, ಇಂದ್ರಿಯಗಳಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಇವೆಲ್ಲ ಹೇಗಿರಬೇಕು? ಕೇವಲೈಹಿ ಅಂದರೆ ನಾನು ಸ್ವತಂತ್ರನಲ್ಲ, ಸ್ವಾಮಿಯೇ ಸ್ವತಂತ್ರ, ಇನ್ನ ನನಗೆ ಯಾವ ಫಲ ಬೇಡ, ಸ್ವಾಮಿಯೇ ನನಗೆ ಬೇಕು ಎಂಬ ಪ್ರಧಾನವಾದ ಉದ್ದೇಶ. ಎರಡನೆಯದು, ನಾ ಸ್ವತಂತ್ರನಲ್ಲ. ಈ ಎರಡೂ ಒಂದು ವಿಶೇಷವಾದ ಅಗ್ನಿಗಳಿಂದ, ಶುದ್ಧವಾದ ಮನಸ್ಸಿನಿಂದ ಕರ್ಮವನ್ನ ಮಾಡುತ್ತಾರೆ. ಯಾಕೆ ಮಾಡುತ್ತಾರೆ ಅಂದರೆ, ಇಂಥ ಕರ್ಮ ಮಾಡಿದರೆ ಅಪರೋಕ್ಷ ಜ್ಞಾನವೇ ಹುಟ್ಟುತ್ತೆ. ಅಪರೋಕ್ಷ ಜ್ಞಾನವೇ ಹುಟ್ಟುತ್ತೆ. ಅಥವಾ ಹೀಗೆ ಮಾಡತಕ್ಕಂಥ ಪಾಪಗಳ ಲೇಪ ಆಗಲ್ಲ, ಪಾಪ ಅಲೇಪಾಯ. ಹಾಗಂದ್ರೂ ಈಗ ಕರ್ಮ ಮಾಡತಾ ಇದ್ರೆ ಅದು ಪ್ರತ್ಯೇಕ ಪಾಪ ಕರ್ಮ ಮಾಡಿಯೇ ಪಾಪದ ಲೇಪ ಇಲ್ಲದೆ ಹೋಗ್ಬೇಕು ಅಂತಲ್ಲ, ಪುಣ್ಯ ಕರ್ಮ ಮಾಡಿದಾಗಲೂ ಪಾಪ ಲೇಪ ಇರುತ್ತೆ. ಪುಣ್ಯ ಕರ್ಮ ಮಾಡಿದಾಗಲೂ ಪಾಪ ಲೇಪ ಇರುತ್ತೆ. ಚಿಕ್ಕ ದೃಷ್ಟಾಂತ ಕೊಡಬೇಕಾದರೆ, ರಾಮಚಂದ್ರನ ತಂದೆ ಯಾರು? ಅವರಿವರು ಡೈರೆಕ್ಟ್ ಕುಂಭಸ್ಥಳಕ್ಕೆ ಹಾಕಿದವರು. ರಾಮಚಂದ್ರನ ತಂದೆ ದಶರಥ ಮಹಾರಾಜ. ತಾನು ಒಂದು ದಿನ ಸಂಧ್ಯಾವಂದನಕ್ಕೆ ಬರ್ತಾ ಇದ್ದಾನೆ. ಸಂಜೆ ಕಾಲ, ಸೂರ್ಯ ಮುಳುಗ್ತಾ ಇದ್ದಾನೆ. ಮುಳುಗೋದ್ರೊಳಗೆ ಅರ್ಥ ಕೊಡಬೇಕು. ಅದಕ್ಕೆ ರಥವನ್ನು ನಿಲ್ಲಿಸಿ ಓಡತಾ ಬರ್ತಾ ಇದ್ದಾನೆ ನದಿ ಹತ್ತಿರಿಗೆ, ಬೇಗ ಬೇಗ ಮಾಡಬೇಕು ಅಂತ. ಅಷ್ಟರೊಳಗೆ ಒಂದು ಆಕಳು ನೀರಿಗೆ ಬಾಯಿ ಹಾಕಿತ್ತು ಕುಡಿಬೇಕು ಅಂತ. ಈತೇನಂದಿಲ್ಲ, ಈತ ಬರೋ ರಭಸಕ್ಕೆ ಆಕಳು ಪಕ್ಕಕ್ಕೆ ಹೋಯ್ತು ನೀರು ಕುಡಿಯೋದು ಬಿಟ್ಟು. ಇಷ್ಟೇ ನಡೆದದು. ತನ್ನ ಪಾಡಿ ತಾನು ಹೋದರು. ಸತ್ತ ಮೇಲೆ ಅವರನ್ನ ನರಕದ ಮೇಲೆ ಕರ್ಕೊಂಡು ಹೋಗ್ತಾರೆ. ನನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ರೆ ನರಕದ ಮೇಲೆ? ನಾನೇನು ಪಾಪ ಮಾಡಿದೆ? ಅವಾಗ ಈ ಪಾಪ ಆಯಿತು. ಮಾಡಲಿಕ್ಕೆ ಹೋಗಿದ್ದು ಸಂಧ್ಯಾ ವಂದನೆ, ಗೊತ್ತಿಲ್ಲದೆ ಪಾಪ ಘಟನೆ ಆಯಿತು. ಇನ್ನು ಗೊತ್ತಿದ್ದು ಪಾಪ ಘಟನೆ ಎಷ್ಟಾಗುತ್ತೋ. ಒಂದೊಂದು ಕರ್ಮ ಮಾಡುವಾಗ ಭೀಕರ ಪಾಪ ಬರ್ತಾ ಇರುತ್ತೆ. ಸ್ನಾನ ಮಾಡಿ ಮಡಿಯಿಂದ ದೇವರಿಗೆ ನೀರನ್ನು ತರ್ತಾ ಇರುತ್ತೇವೆ. ಆ ತರುವಾಗ ಉಗುರಿನ ಸ್ಪರ್ಶ ನೀರಿಗೆ ಆಗಬಾರದು. ಕೊಡದಿಂದ ನೀರು ತರ್ತಾ ಇರ್ತಾರೆ, ಆ ಕೊಡದೊಳಗೆ ಕೈ ಹಾಕಿಯೇ ತರಬಾರದು ಅಂದರು ದೇವರಿಗೆ. ಉಗುರು ಸ್ಪರ್ಶ ಆದ ನೀರು ಹಾಕಿದರೆ ಮಹಾದೋಷ, ನಾವೇ ಕುಡಿಬಾರದು ಆ ನೀರು. ಉಗುರು ಸ್ಪರ್ಶ ಆದ ನೀರನ್ನು ಕುರಿಯಬಾರದು. ಕೆಲವರು ಕೈ ಹಾಕಿ ಹೀಗೊಂದು ಕೊಡಬಾರದು ಯಾರಿಗೂ ಕೂಡ. ಆ ರೀತಿಯಾಗಿ ಉಗುರು ಸ್ಪರ್ಶ ಆಗಬಾರದು. ಇನ್ನು ಉಗುರು ಸ್ಪರ್ಶ ಆಗಿದಪ್ಪ ಮೈ ಸ್ಪರ್ಶ, ಆ ತರುವ ಪಾತ್ರೆಗೆ ತರಕಾರಕ್ಕೆ ಬಕೆಟಲ್ಲಿ ತಂದರೆ ಅಥವಾ ಕೊಡದಲ್ಲಿ ತಂದರೆ ಭುಜದ ಮೇಲೋ ತೊಡೆಗೋ ತಾಕಿಸಿದರೆ ಅದೂ ಬರಲ್ಲ. ದೋಷ ಶತಾಪರಾಧಗಳಲ್ಲಿ ಎಲ್ಲ ಪಟ್ಟಿ ಕೊಡ್ತಾ ಹೋಗ್ತಾರೆ. ಸರಿ, ಇಷ್ಟು ತಂದು ಒಂದು ನೀರು ತರು ತಂದು ಹೇಳ್ತಾ ಇದ್ದೀನಿ ನಾನು. ಉಗುರು ತಾಕಿದರೆ ದೋಷ, ಮೈ ತಾಕಿದರೆ ದೋಷ, ಆ ನೀರು ತುಂಬುವಾಗ ಬಗ್ಗಿಯೇ ತುಂಬಬೇಕು ತಾನೇ, ಬಗ್ಗದೆ ತುಂಬಲಿಕ್ಕಿಲ್ಲ. ಆ ಬಗ್ಗೆ ತುಂಬುವಾಗ ನಮ್ಮ ಮೈ ನೆರಡು ಬಿದ್ದರೆ ನೀರು ಬರಲ್ಲ. ಅದಕ್ಕೆ ಎಚ್ಚರದಿಂದ ದೂರ ಶರೀರ ಇಟ್ಟುಕೊಂಡು ದೂರದಿಂದ ತುಂಬಿ, ದೂರದಿಂದ ತುಂಬಿದ್ರೆ ಎತ್ತದು ಕಷ್ಟ, ಎತ್ತದು ಕಷ್ಟ, ಹಾಗೇ ಎತ್ತಿ ಇಟ್ಕೊಂಡು ಬರಬೇಕು. ಕೆಲ ನೋಡಿ ಇದೇನು ಚಾರಸ್ತ ಅನ್ಕೊಂಡ್ಬಿಡ್ತಾರೆ. ಹೌದು, ಇಷ್ಟೆಲ್ಲ ಹೇಳಿದ್ದಾರೆ. ಇಷ್ಟೆಲ್ಲ ತರುವಾಗ ಉಸುರು ತಾಕಿದ್ರೆ ಗೋವಿಂದ, ಉಸುರು ತಗಲಬಾರದು, ಉಗುರು ತಗಲಬಾರದು, ನೆರಳು ಬೇಡಬಾರದು, ಶರೀರಕ್ಕೆ ತಗಲಬಾರದು. ಇಷ್ಟೆಲ್ಲ ಮಾಡಿಕೊಂಡು ಆ ನೀರು ತಂದು ಅಭಿಷೇಕ ಮಾಡಬೇಕು. ಒಂದು ಚೂರಾದರೂ ಮಾಡಿದ್ದು ಒಳ್ಳೆ ಕರ್ಮವೇ, ಅಭಿಷೇಕ ಎಂಬ ಕರ್ಮವೇ, ಆದರೆ ಒಂದರೊಳಗೆ ಸಾವಿರ ದೋಷಗಳಿರುತ್ತೆ, ಸಾವಿರ ದೋಷಗಳು. ಇನ್ನು ತುಳಸಿ, ತುಳಸಿ ಕೀಳುವಾಗ ಉಗುರು ತುಳಸಿಗೆ ತಗಲಿರಬಾರದು, ಅನಘ ಚೆನ್ನೈ. ಅದಕ್ಕೆ ಒಬ್ಬ ಸ್ವಾಮಿಗಳು ಇರ್ತಾ ಇದ್ರಂತೆ, ಅವರು ಕೆಲವೆಲ್ಲ ನೋಡಿ ದಕ್ಷಿಣೆ ಕೊಡ್ತಾ ಇದ್ರಂತೆ. ಊಟದ ಕಾಲಕ್ಕೆ ಸ್ವಲ್ಪ ನೋಡ್ತಿದ್ರಂತೆ, ತಂಬಿಗೆ ಎಡಕ್ಕಿದೆಯಾ ಬಲಕ್ಕಿದೆಯಾ ಅಂತ. ಊಟದ ಕಾಲಕ್ಕೆ ತಂಬಿಗೆ ಎಡಕ್ಕೆಟ್ಕೊಂಡಿದ್ದಾರ ಬಲಕ್ಕೆಟ್ಕೊಂಡಿದ್ದಾರ, ಎಡಕ್ಕೆಟ್ಕೊಂಡ್ರೆ ಒಂದು ದಕ್ಷಿಣೆ, ಬಲಕ್ಕೆಟ್ಕೊಂಡ್ರೆ ಒಂದು ದಕ್ಷಿಣೆ. ಎಡಕ್ಕಿಟ್ಕೊಂಡ್ರೆ ಈಸಿಯಾಗಿ ಕುಡಿಬೋದು, ಹೀಗೆ ಬಲಕ್ಕಿಟ್ಕೊಂಡ್ರೆ ಕಷ್ಟ, ಚೂರು ಹೊಟ್ಟೆ ತಿರುಗಿಸ್ಬೇಕಾಗ್ತದೆ. ಆದರೆ ಎಡಕ್ಕಿಟ್ಟುಕೊಂಡ್ರೆ ಮೂತ್ರಕ್ಕೆ ಸಮಾನ. ಊಟದ ಕಾಲಕ್ಕೆ ಎಡಕ್ಕೆ ಪಾತ್ರೆ ಇಟ್ಟುಕೊಂಡು ಎಡಗೈಯಿಂದ ಕುಡದರೆ ಅದು ಮೂತ್ರಕ್ಕೆ ಸಮಾನ, ಮೂತ್ರ ಕೊಡದಂತೇನೆ, ಅಷ್ಟೇ ಫಲ. ಮತ್ತೆ ಕುಡಿಬೇಕು, ಬಲಕ್ಕಿಟ್ಕೋಬೇಕು, ಬಲದಿಂದ ತಗೋಬೇಕು, ಮತ್ತೆ ಯಾವಾಗ ಎಡಗೈಯಿಂದೇ ಕುಡಿಬೇಕಲ್ಲ, ಅದಕ್ಕೆ ಬಲಗೈಗೆ ಮುಟ್ಟಿಸಿಕೊಂಡೇ ಕುಡಿಬೇಕು. ಅದರಲ್ಲಿ ಕೆಲವರು ಮತ್ತು ಬಲಗೈಗೆ ಮುಟ್ಟಿಸಿ ಮತ್ತೆ ಎಡಗೈಯಿಂದ ಕುಡಿಬಿಡ್ತಾರೆ, ಯಾಕೆ ಸುಲಭ ಅಂತ. ಇಲ್ಲ, ಹಾಗೆ ಮಾಡಬಾರದು. ಇವೆಲ್ಲ ತುಂಬ ಇವೆ, ಹೇಳ್ತಾ ಹೋದ್ರೆ ನಾಳೆ ಮಂಗಳ ಆಗ್ಬಿಡುತ್ತೆ. ತುಂಬ ಇವೆ, ತುಂಬ ಇವೆ. ಯಾಕೆ ಹೇಳಿದೆ, ಒಂದು ಪುಣ್ಯ ಕಾರ್ಯ ಮಾಡಲಿಕ್ಕೆ ಹೋದರೆ ಸಾವಿರ ಪಾಪ ಘಟನೆ ಆಗ್ತಾ ಇವೆ. ಹೌದಾ? ಅವಾಗ ಹೇಳಿದ್ರು, ಮತ್ತಾಗಯ್ಯ ಇಷ್ಟು ಪಾಪ ಘಟನೆ ಆಗ್ತಾರೆ, ಮತ್ತಿದು ಸಾವಿರ 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 ಹಾಗೆ ಬಿಡಿತಾ ಹೋಗುತ್ತಲ್ಲ. ಅದಕ್ಕಂದ್ರೆ ಹೇಳ್ತಾರೆ, ಈ ರೀತಿಯಾಗಿ ಭಗವಂತ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಆದಷ್ಟು ತಪ್ಪುಗಳು ಆಗದೇ ಇರುವಂತೆ ನೋಡಿಕೊಂಡು, ಅದೊಂದು ಕ್ಲಾಸ್ ಇದೆ. ನಾನು ದೇವರೇ ಮಾಡಿಸ್ತಾ ಇದ್ದಂತೆ ಮಾಡ್ತಾ ಇದ್ದೀನಿ, ಖುಷಿ ಬಂದಂತೆ ಮಾಡಿಬಿಟ್ಟು ಗೋವಿನ ಅಂದ್ರೆ ಇಲ್ಲ. ಆದಷ್ಟು ತಪ್ಪುಗಳಾಗದೇ ನೋಡಿಕೊಂಡು ಭಗವಂತ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರದಿಂದ ಭಗವತ್ ಪ್ರೀತಿಗಾಗಿ ಕರ್ಮವನ್ನ ಮಾಡಿದರೆ ಆವಾಗ ಆ ಕರ್ಮದಿಂದ ಕರ್ಮ ನಡೆದಾಗ ಏನು ನಾನಾ ಪಾಪಗಳು ಘಟನೆ ಆಗುತ್ತಲ್ಲ, ಅವುಗಳಿಂದ ನಮಗೆ ಲೇಪ ಇರಲ್ಲ. ಯಾಕೆ? ದೇವರ ಪ್ರೀತ್ಯರ್ಥ ಮಾಡುತ್ತಾ ಇರೋದರಿಂದ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯುಕ್ತ ಕರ್ಮಫಲಂ ತ್ಯಕ್ತ್ವ ಶಾಂತಿ ಮಾಪ್ನೋತಿ ನೈಷ್ಠಿಕೀಂ, ಅಯುಕ್ತ ಕಾಮಕಾರೇಣ ಫಲೇ ಸಕ್ತ ನಿಬದ್ಧತೆ. ಇನ್ನ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಏನದು ಅಂದರೆ, ಯಾರಾದರೆ ಈ ಕರ್ಮ ಯೋಗವನ್ನು ಅನುಷ್ಠಾನ ಮಾಡುತ್ತಾರೋ ಅವರಿಗೆ ಫಲವೇನು? ಈ ಕರ್ಮಯೋಗವನ್ನು ಯಾರು ಮಾಡಲ್ಲ ಅವರಿಗೆ ಫಲವೇನು ಅಂತ ಹೇಳ್ತಾ ಇದ್ದಾರೆ. ಕರ್ಮಫಲಂ ತ್ಯಕ್ತ್ವ ಅಂದರೆ ಹೇಳ್ತಾ ಇದ್ದಾರೆ, ಯುಕ್ತ ಭಗವದರ್ಪಣ ಬುದ್ಧ ಕರ್ಮಾನುಷ್ಠಾನ ರೂಪ ಯೋಗಯುಕ್ತ ನೈಷ್ಠಿಕೀಂ ಸ್ವಾಭಾವಿಕೀಂ ಶಾಂತಿಂ ಸ್ವರೂಪ ಆನಂದಾವಿರ್ಭಾವ ಲಕ್ಷಣ ಮುಕ್ತಿಂ ಆಪ್ನೋತಿ ಇದನ್ನು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಭಗವಂತ ಅರ್ಪಣೆ ಮಾಡಬೇಕೆಂಬ ಬುದ್ಧಿಯಿಂದ ಕೂಡಿಕೊಂಡು, ಭಗವಂತನಿಗೆ ಅರ್ಪಿಸಬೇಕೆಂಬ ಬುದ್ಧಿಯಿಂದ ಕೂಡಿಕೊಂಡು ಯಾರು ಕರ್ಮಾನುಷ್ಠಾನವನ್ನು ಮಾಡುತ್ತಾ ಇರ್ತಾರೋ ಅವರು ಆನಂದ ಆವಿರ್ಭಾವ ರೂಪವಾದ ಮೋಕ್ಷವನ್ನು ಪಡೆಯುತ್ತಾರೆ. ಯಾರಾದರೆ ಈ ಯೋಗ ಇಲ್ಲದೇ ಇರ್ತಾರೋ ಅವರು ಕಾಮಕಾರೇಣ ಅಂದರೆ ಫಲಕಾಮನಾದಿನ ನಾನಾ ಫಲಗಳನ್ನು ಕಾಮನೆ ಮಾಡುವುದರಿಂದ ಕರ್ಮಾನುಷ್ಠಾನ ಮಾಡುತ್ತಾನೆ. ಯೋಗ ಇಲ್ಲದವನಿಗೆ ಕರ್ಮಾನುಷ್ಠಾನ ಮಾಡುವಾಗ ನಾನಾ ಬಯಕೆಗೂ ಬರುತ್ತೆ. ಹಾ, ಈಗ ಬೇಕು, ಇದು ಮಾಡಿದ್ರೆ ಅದು ಬೇಕು, ಅದು ಮಾಡಿದ್ರೆ ಇದು ಬೇಕು ಅಂತೆಲ್ಲ ಬಯಸ್ತಾ ಮಾಡುತ್ತಾನೆ. ಅವಾಗೇನಾಗುತ್ತೆ ಹೇಳ್ತಾರೆ, ಸಂಸಾರಂ ಅನುಭವತಿ ನಿಬದ್ಧತೆ ನಿತರಾಂ ಸಂಸಾರಂ ಅನುಭವತಿ, ವಿಶೇಷವಾದ ಸಂಸಾರಕ್ಕೆ ತುತ್ತಾಗಿ ಬಿಡುತ್ತಾನೆ. ಈ ಯೋಗವನ್ನು ನಾವು ವಿಶೇಷವಾಗಿ ತಿಳ್ಕೋಬೇಕು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸರ್ವ ಕರ್ಮಾಣಿ ಮನಸಾ ಸನ್ಯಸ್ಯ ಆಸ್ತೆ ಸತತಂ ವಶಿ ನವದ್ವಾರೆ ಪುರೆ ದೇಹಿ ನೈವ ಕುರ್ವನ್ ನಕಾರಯನ್. ಇಲ್ಲಿ ಹೇಳ್ತಾ ಇದ್ದಾರೆ, ನೈವ ಕುರ್ವನ್ ನಕಾರಯನ್, ಅದರರ್ಥ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದರು, ಬ್ರಹ್ಮಣ್ಯಾದಾಯ ಕರ್ಮಾಣಿ ಯಃ ಕರೋತಿ, ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕವಾಗಿ ಯಾರು ಕರ್ಮಗಳನ್ನು ಮಾಡುತ್ತಾರೋ ಅಂತ ಹೇಳಿದರು. ಹೌದಾ, ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ಮಣ ಬ್ರಹ್ಮಣಿ ಆಧಾನ ಬ್ರಹ್ಮಣ್ಯಾದಾಯ ಕರ್ಮಾಣಿ, ಕರ್ಮಗಳನ್ನು ಬ್ರಹ್ಮನಲ್ಲಿ ಇಟ್ಟು ಅಂದರೆ ಹೇಳ್ತಾ ಇದ್ದಾರೆ, ಕರ್ಮಗಳನ್ನು ಸ್ವರೂಪತ್ಯಾಗ ಮಾಡೋದಲ್ಲ, ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ಅಂದರೆ ಎಲ್ಲ ಕರ್ಮಗಳ ಫಲವನ್ನು ಮನಸ್ಸಿನಲ್ಲೇ ಬಿಟ್ಟು ಭಗವಾನೇವ, ಮತ್ತು ತಿರುಗಾ ಬರೀತಾರೆ ಇನ್ನೊಂದು ಶ್ಲೋಕಕ್ಕೆ, ಭಗವಂತನೇ ಸ್ವಪೂಜಾತ್ಮಕಾನಿ ಮಚ್ಛುಭಾರ್ಥಂ ನನ್ನ ಒಳ್ಳೆಯದಕ್ಕಾಗಿ ತನ್ನ ಪೂಜಾರೂಪವಾದ ಕರ್ಮಗಳನ್ನು ಮಯಾ ಕಾರಯತಿ ನನ್ನಿಂದ ಮಾಡಿಸ್ತಾರೆ, ಮಮ ಕರ್ತೃತ್ವ ಶಕ್ತಿರಪಿ ಈಶಾಧೀನೈವ, ನನ್ನ ಕರ್ತೃತ್ವ ಶಕ್ತಿ ಭಗವಂತನ ಅಧೀನ ಅಂತ ಈ ರೀತಿ ಚಿಂತನೆ ಮಾಡಬೇಕು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸರ್ವ ಕರ್ಮಾಣಿ ಮನಸಾ ಸನ್ಯಸ್ಯ ಅಂದ್ರು. ಈ ರೀತಿ ಕರ್ಮ ಸನ್ಯಾಸದ ಲಕ್ಷಣವನ್ನ ಹೇಳಿ, ವಶೀ ಅಂದ್ರೆ ಜಿತೇಂದ್ರಿಯ ಅದಕ್ಕಂದ್ರು, ಭಗವಂತನೇ ನನ್ನಿಂದ ಸಕಲ ಕರ್ಮಗಳನ್ನು ಮಾಡಿ ಮಾಡಿಸ್ತಾ ಇದ್ದಾನೆ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ಸದಾ ಯಾರು ಚಿಂತನೆ ಮಾಡುತ್ತಾ ಬರ್ತಾರೋ ಅವರಿಗೆ ತಾನಾಗಿ ಇಂದ್ರಿಯ ಜಯ ಬರುತ್ತೆ. ಇದು ಲಾಭ, ಇಂದ್ರಿಯ ಜಯ ತಾನಾಗಿ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಜಿತೇಂದ್ರಿಯ ಅದೇನು ಮಾಡ್ತಾನೆ ಅಂದರೆ ನೈವ ಕುರ್ವನ್ ನಕಾರಯನ್ ಅಂದರೆ ಸ್ವಾತಂತ್ರ್ಯೇಣ ನೈವ ಕುರ್ವನ್ ನಕಾರಯನ್ ಚ, ಸ್ವತಂತ್ರವಾಗಿ ತಾನು ಮಾಡೋದಿಲ್ಲ, ಇನ್ನೊಂದು ಇನ್ನೊಬ್ಬರಿಂದ ಸ್ವತಂತ್ರವಾಗಿ ಮಾಡಿಸೋದೂ ಇಲ್ಲ. ಹೇಳ್ತಾ ಇರ್ತೀವಿ ನಾವೇ ವಿಜಯದಾಸರಿಗೆ ಹೇಳ್ತೀವಿ, ನಾವೇ ವಿಜಯದಾಸರಿಗೆ ಹೇಳ್ತೀವಿ, ಏನು ಸಾಧನೆ ಮಾಡಿಸ್ತೀರಿ ಸ್ವಾಮಿ ನಮ್ಮಿಂದ, ಇಂಥ ಸಾಧನೆ ಮಾಡಿಸ್ತಾ ಇದ್ದೀವಿ. ವಿಜಯದಾಸರದು ನಾ ಮಾಡಿಸೋದೇನಿದೆ, ಅವ ನನ್ನಿಂದ ಮಾಡಿಸಿ ನನ್ನ ಮೂಲಕ ನಿಮ್ಮಿಂದ ಮಾಡಿಸ್ತಾ ಇದ್ದಾನೆ. ಹ, ಅಷ್ಟೇ ತಾನೇ ನಾನು ಮಾಡೋದೇನಿದೆ ಅಂತ ವಿಜಯರಾಯರು ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಹೇಳಿಕೊಡ್ತಾ ಬಂದರು. ಅದಕ್ಕೆ ಹೇಳ್ತಾ ಇದ್ದಾರೆ, ನೈವ ಕುರ್ವನ್ ನಕಾರಯನ್, ಸ್ವತಂತ್ರವಾಗಿ ತಾನು ಮಾಡಲ್ಲ, ಸ್ವತಂತ್ರವಾಗಿ ತಾನು ಮಾಡಿಸಲ್ಲ, ಮಾಡದೆ ನವದ್ವಾರೆ ಪುರೇ ದೇಹಿ. ಈ ನವದ್ವಾರ ಎಷ್ಟು ರೀ? ಯಾವ್ದು?
ಕಣ್ಣು, ಎರಡು ಮೂಗಿನ ಬಳ್ಳೆ, ಎರಡು ಕಿವಿ, ಒಂದು ಬಾಯಿ, ಆಮೇಲೆ ಉಪಸ್ಥರ
ಲೆಕ್ಕ ಮಾಡಬೇಕು. ಅದಕ್ಕೆ ಹೇಳಿದ್ರು ಚಕ್ಷುಶ್ರೋತ್ರ ಘ್ರಾಣಾನ, ಕಣ್ಣು ಏನಾಯ್ತು ಹಾಕೊಳ್ಳಿ, ಚಕ್ಷು ಎರಡು ಕಣ್ಣಿನ ದ್ವಾರ, ಎರಡು ಮೂಗಿನ ದ್ವಾರ, ಎರಡು ಕಿವಿಯ ದ್ವಾರ, ಒಟ್ಟಾರೆ ಆರಾಯಿತು. ಇನ್ನು ಮೂರು ಯಾವುದು ಅಂದರೆ ಮುಖಂ ಪಾಯು ಉಪಸ್ಥಂಚ, ಅಂದರೆ ಲೆಕ್ಕ ಮಾಡುವ ಕರೆಕ್ಟ್ ಕ್ರಮ. ಎರಡು ಎರಡು ಮೂಗಿಂದೆರಡು, ಕಣ್ಣೆರಡು, ಕಿವಿ ಎರಡು, ಮೂಗಿಂದೆರಡು, ಆರು ಬಾಯಿ, ಪಾಯು ಉಪಸ್ಥ, ಕಳಲಿ ಎರಡು, ಸೇರಿಕೊಂಡ್ರೆ ಒಂಬತ್ತು ದ್ವಾರಗಳು. ಇಂಥ ವಿಶೇಷವೇ ವಿಶೇಷವಾದ ನವದ್ವಾರವತಿ ಪುರೆ ದೇಹೆ ಸುಖಂ ಆಸ್ತೆ, ಅಂದರೆ ಈ ನವದ್ವಾರಗಳಿಂದ ಕೂಡಿಕೊಂಡ ಈ ಪುರದಲ್ಲಿ ಆ ದೇಹಿಯಾದವ, ದೇಹ ಧಾರಣೆ ಮಾಡಿದವ ಹೇಗಿರ್ತಾನೆ? ಸುಖವಾಗಿ ಇರ್ತಾನೆ. ಯಾವಾಗ? ಹೀಗೆ ಮಾಡಿದಾಗ. ಹೇಗೆ? ಕರ್ಮ ಲೇಪಹೀನ ಬರ್ತದೆ, ಕರ್ಮದ ಲೇಪವೇ ಇಲ್ಲದೆ ಚೆನ್ನಾಗಿ ಇರಲಿಕ್ಕೆ ಸಾಧ್ಯ. ಇನ್ನ ಒಳ್ಳೆ ಒಳ್ಳೆ ಶ್ಲೋಕಗಳು ಈ ಅಧ್ಯಾಯದಲ್ಲಿ ಅದ್ಭುತವಾಗಿ ಒಟ್ಟಾರೆ ಒಂದು ನಿಮಗೆ ಅನ್ನಿಸ್ತಾ ಇರ್ಬೋದಲ್ವ, ಯಾವ ಶ್ಲೋಕ ನೋಡಿದರೂ ರಾಯರು ಸ್ವಾತಂತ್ರ್ಯ 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 ಕರ್ತೃತ್ವ ಇದೇ ಪಂಕ್ತಿ ಹಾಕಿ ಹಾಕಿ ಹೇಳ್ತಾ ಇದ್ದಾರೆ. ಅವರಂದ್ರು ಕೃಷ್ಣ ಹೇಳಿದ್ದೇ ಅದನ್ನ ಅದನ್ನು ಬಿಟ್ಟು ಮಾಲಿಶ್ ಮಾಡುವ ಹಂಗೆ ಮೇಲೆ ಹೌದಾ? ಒಂದು ಕಡೆ ಪ್ರಾಣ ಹೋಗ್ತಾ ಇದೆ, ಪ್ರಾಣ ಹೋಗುವಾಗ ನಿಮ್ಮ ತಲೆಗೆ ಚೂರು ಪಾಲಿಶ್ ಮಾಡಲ ಎಣ್ಣೆ ಎಣ್ಣೆ ಹಾಕ್ಲ ಅಂದ್ರೆ ಹೇಗಿರುತ್ತೆ? ಆ ಥರ ಸಾಧನೆ ಎಂಬುದು ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ರೆ ನಿಂದು ನೀ ಮಾಡ್ಕೋ ಬಾಬ ಬೀಳು ಎದ್ದೇಳು ಏನು ಏ ಉಪದೇಶಗಳು ಕೊಟ್ಟಿದ್ದೇ ಕೊಟ್ಟಿದೆ ಮಾಡಿದೆ ಮಾಡಿದೆ. ಅದಕ್ಕೆ ಆ ರೀತಿ ಉಪದೇಶಗಳು ಕೊಡ್ಲಿಕ್ಕೆ ನಾವು ಬಂದಿಲ್ಲ ಭೂಮಿಗೆ. ಏನಿದೆ ಏನ್ ಮಾಡ್ದೋತು ಕೂಡ ಇದ್ದದ್ದಿದ್ದ ಹಾಗೆ ಹೇಳಲಿಕ್ಕೆ ಬಂದಿದ್ದೇವೆ. ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು, ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಒಳ್ಳೊಳ್ಳೆ ಶ್ಲೋಕಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಹೇಳ್ತಾರೆ, ರಾಯರು ಪ್ರಶ್ನೆ ಮಾಡಿಬಿಡ್ತಾರೆ, ನಾನು ದರ್ಶನಾದಿ ಕುರುವನ್ನೇವ ಕರೋಮೀತಿ ಮನ್ಯೇತ. ಹೇಳ್ತಾರೆ, ನೈವ ಕರೋಮೀತಿ ಮನ್ಯೇತ ಇತಿ ಉಕ್ತಿ ಅಯುಕ್ತ. ನೋಡ್ತಾನೆ ನೋಡ್ತಾನೆ ಇದ್ದು ನಾನ್ ನೋಡ್ತಾ ಇಲ್ಲ ನಾನ್ ನೋಡ್ತಾ ಇಲ್ಲ ಅಂತ ಅಂದುಕೊಳ್ಳೋದು ಅತ್ಯಂತ ಅಸಂಭಾವಿತ, ಅತ್ಯಂತ ಅಸಂಭಾವಿತ. ಯಾಕೆ? ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದು ನಾ ಅಡಿಗೆ ಯಾರು ಮಾಡಿದ್ದು? ನಾ ಮಾಡಿಲ್ಲ ನಾ ಮಾಡಿಲ್ಲ ಅಂತ ಅಡಿಗೆ ಮಾಡಿದ್ದು ಅದನ್ನೇ ಹೇಳ್ತಾ ಇದ್ದಾರೆ. ದರ್ಶನಾದಿ ಕುರುವನ್, ದರ್ಶನಾದಿಗಳನ್ನ ಮಾಡುತ್ತಾ ನೈವ ಕರೋಮೀತಿ ಮನ್ಯೇತ. ನಾನು ಮಾಡ್ತಾ ಇಲ್ಲ ನಾ ಮಾಡುತ್ತಾಳೆ ಅಂತ ತಿಳಿಬೇಕು ಅಂದ್ರಲ್ಲ, ಅದು ಹೇಗೆ? ಅವಾಗೆ ಒಂದು ವೇಳೆ ಹಾಗೆ ತಿಳಿದರೆ ತಥಾತ್ವೇ ಅಡಿಗೆ ಮಾಡುತ್ತಾ ಅಡಿಗೆ ಮಾಡಿಲ್ಲ ನೋಡ್ತಾ ನೋಡಿಲ್ಲ ಅಂತ ತಿಳಿದರೆ ಮಿಥ್ಯಾಜ್ಞಾನಿತ್ವ ಪ್ರಸಂಗ. ಮಿಥ್ಯಾಜ್ಞಾನಿ ಸುಳ್ಳು ಹೇಳುತ್ತಾನವ ಅಂತ ಆಗಿಬಿಡುತ್ತಯ್ಯ. ಅವಾಗ ಅಭಿಪ್ರಾಯವನ್ನು ಹೇಳುತ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಜಡನಪೇಕ್ಷ ಪ್ರಭು ಸಮರ್ಥೋ ಜೀವ ಲೋಕಸ್ಯ ಕರ್ತೃತ್ವ ಲೋಕೇನ ಕರ್ಮ ನ ಸೃಜತಿ ನ ಕಾರಯತಿ ಸ್ವಾತಂತ್ರ್ಯೇಣ. ಅದಕ್ಕೆ ಹೇಳ್ತಾ ಇದ್ದಾರೆ ಸ್ವಯಂ ಚ ಕರ್ಮಾಣಿ ನ ಸೃಜತಿ ನ ಕರೋತಿ. ಜೀವನಾದವ ಜಡಮಪೇಕ್ಷ ಪ್ರಭು ಸಮರ್ಥೋ ಜೀವ. ನೋಡಿ, ಜಡ ಪದಾರ್ಥಗಳು ಬಿದ್ದಿವೆ, ಜಡ ಪದಾರ್ಥಗಳು ಬಿದ್ದಿವೆ, ಜೀವ ತೃಪ್ತ. ಜಡವನ್ನ ನೋಡಿದಾಗ ಇವನು ಸ್ವತಂತ್ರನಂತೆ ಕಾಣುತ್ತಾನೆ. ಹೌದು, ಜಡವನ್ನು ನೋಡಿದಾಗ ಇದು ತಾನಾಗಿ ತಿರುಗ್ತಾ ಇಲ್ಲ, ನಾವು ತಿರುಗ್ತಾ ಇದ್ದೇವೆ, ಆ ಸ್ವಾತಂತ್ರ್ಯ ನಮಗಿದೆ. ಅಷ್ಟೇ ಅಲ್ಲ, ನಾವು ತಿರುಗುವುದಲ್ಲದೆ ಕೈಯಲ್ಲಿ ಇನ್ನೊಂದು ಇಟ್ಕೊಂಡು ತಿರುಗಿಸ್ತೇವೆ, ಆ ಜಡವನ್ನೂ ತಿರುಗಿಸ್ತೇವೆ, ಏನೇನೋ ಮಾಡುತ್ತಾ ಇದ್ದೇವೆ. ಅವಾಗಂದ್ರು ನಮಗೂ ಸ್ವಾತಂತ್ರ್ಯ ಇದೆ, ಇನ್ನೊಂದನ್ನು ನಾವು ಕೆಲಸ ಮಾಡಬಲ್ಲೆವು, ಇನ್ನೊಂದರಿಂದಲೂ ಕೆಲಸವನ್ನು ಮಾಡಿಸಬಲ್ಲೆವು ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಸ್ವತಂತ್ರನಾಗಿ ಜೀವ ತನ್ನ ಕೆಲಸ ತಾನು ಮಾಡತಾ ಇಲ್ಲ. ಇದನ್ನ ಹೇಳ್ತಾ ಇದ್ದಾರೆ ಜೀವ ಸ್ವಯಂ ಚ ಸ್ವಾತಂತ್ರ್ಯೇಣ ನ ಕರೋತಿ ನ ಕಾರಯತಿ. ತಾನೂ ಸ್ವತಂತ್ರವಾಗಿ ಕರ್ಮವನ್ನು ಮಾಡಲ್ಲ, ಇನ್ನೊಬ್ಬರಿಂದ ಮಾಡಿಸಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಇಲ್ಲಿ ಹೇಳ್ತಾ ಇದ್ದಾರೆ ಕರ್ಮ ಫಲ ಪ್ರಾಪ್ತಿಂ ಲೋಕಸ್ಯ ನ ಸೃಜತಿ. ಜೀವ ತಾನು ಕರ್ಮ ಮಾಡತ ಇನ್ನೊಬ್ಬರಿಂದ ಕರ್ಮ ಮಾಡಿಸ್ತಾನೆ. ದೃಷ್ಟಾಂತ ಯಾವುದು ಕೊಡೋಣ? ನಾವು ಕರ್ಮ ಮಾಡಿಸೋದು ಪುರೋಹಿತರು ಸರಿಯಾಗಿ ಬರಬೇಕಾದ್ರೆ ಅಕ್ಷರಾಭ್ಯಾಸ, ಅಕ್ಷರಾಭ್ಯಾಸ. ಅಪ್ಪ ತಾನು ಬರೀತಾ ಮಗನಿಂದ ಬರೆಸ್ತಾ ಇದ್ದಾನೆ, ತಾನೂ ಮಾಡುತ್ತಾ ಇದ್ದಾನೆ, ಅವನಿಂದ ತಾನೇ ಮಾಡಿಸ್ತಾ ಇದ್ದಾನೆ. ಎರಡೂ ಇದೆ, ತಾನು ಮಾಡುತ್ತಾ ಇದ್ದಾನೆ, ಅವನಿಂದ ಮಾಡಿಸ್ತಾ ಇದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ ತಾನೇ ಮಾಡುತ್ತಾ ಇಲ್ಲ ಸ್ವತಂತ್ರವಾಗಿ, ಹಾಗೆ ಇನ್ನೊಬ್ಬರಿಂದ ಸ್ವತಂತ್ರವಾಗಿ ಮಾಡಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ತನ್ನ ಫಲವನ್ನು ತಾನು ಪಡೆಯಲಾರ, ಇನ್ನೊಬ್ಬರಿಗೆ ಫಲವನ್ನು ತಂದು ಕೊಡಲಾರ ಜೀವ. ಅದಕ್ಕೆ ಹೇಳ್ತಾರೆ ಲೋಕಸ್ಯ ಪ್ರಾಪ್ತಿ ಫಲಪ್ರಾಪ್ತಿ ಸಂಪಾದನೆ ಸ್ವಸ್ಯವ ಫಲ ಸಂಪಾದನೆ ನ ಸ್ವತಂತ್ರ. ಜೀವನಾದವ ತನ್ನ ಫಲವನ್ನು ತಾನು ಪಡೆಯಲಾರ, ಸ್ವತಂತ್ರವಾಗಿ ಇನ್ನೊಬ್ಬರಿಗೆ ಫಲವನ್ನು ತಂದು ಕೊಡಲಾರ, ತಾನು ಪಡೆಯಲಾರ ಸ್ವತಂತ್ರವಾಗಿ, ಸ್ವತಂತ್ರವಾಗಿ ಇನ್ನೊಬ್ಬರಿಗೆ ಫಲವನ್ನು ತಂದು ಕೊಡಲಾರ. ಇಲ್ಲಿ ಹೇಳ್ತಾ ಇದ್ದಾರೆ, ಮುಂದೆ ಹೇಳ್ತಾರೆ ಸ್ವಾತಂತ್ರ್ಯಾಭಾವಾಪೇಕ್ಷೆಯ ನ ಕರೋಮೀತಿ ಮನ್ಯೇತ. ಮೊದಲೇ ಪ್ರಶ್ನೆ ಬಂದಿತ್ತು, ಮಾಡ್ತಾ ಮಾಡಿಲ್ಲ ಅಂಬೋದು ತಪ್ಪಲ್ಲವೇ? ನಾ ಮಾಡಿಲ್ಲ 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 ಮಾಡ್ತಾನೆ ಇರೋದು, ಊಟ ಮಾಡುತ್ತಾನೆ ಇರೋದು. ಯಾರೋ ಕೇಳಿದ್ರು ಊಟ ಆಯ್ತ ನಾ ಮಾಡಿಲ್ಲ ಅಲ್ಲಿ ಇವತ್ತು ಊಟನೇ ಮಾಡ್ತಾ ಇದ್ರಿ ಮತ್ತೆ ಊಟ ಮಾಡಿಲ್ಲ ಅಂತೀರಿ, ಊಟ ಬಡಿಸ್ಬೇಕೋ ಇಲ್ವೋ ನಿಮಗೆ, ಊಟ ಬಡಿಸ್ಬೇಕೋ ಇಲ್ವೋ ನಾ ಮಾಡಿಲ್ಲ. ಅದಕ್ಕಂದ್ರು ಮನಸ್ಸಿನಲ್ಲಿ ನಾನಾಗಿ ಮಾಡಿಲ್ಲ, ಊಟ ಮಾಡಲೇ ಇಲ್ಲ ಅಂತ ಅರ್ಥ ಅಲ್ಲ, ಸ್ವತಂತ್ರವಾಗಿ ಊಟ ಮಾಡಿಲ್ಲ ಅಂತ ಅರ್ಥ. ಇನ್ನ ಆದ್ದರಿಂದ ಸ್ವತಂತ್ರವಾಗಿ ಮಾಡಿಲ್ಲ ಅಂತರಿಂದ ನಾನು ಮಾಡಿಲ್ಲ ನಾನು ಮಾಡಿಲ್ಲ ಅಂತ ಹೇಳೋದಷ್ಟೇ ಹೊರತು ಮಾಡೇ ಇಲ್ಲ ಅಂತ ಅರ್ಥ ಅಲ್ಲ. ಯದ್ವಾ ಇಲ್ಲಿ ಹೇಳ್ತಾರೆ, ಜೀವಸ್ಯ ಸ್ವತಂತ್ರ ಕರ್ತೃತ್ವಾಭಾವೇತಿ. ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲ, ಆದರೂ ಈಶ್ವರದತ್ತಂ ಕ್ರಿಯಾಯಾಂ ಕ್ರಿಯಾಜನ್ಯ ಅದೃಷ್ಟೇ ಕರ್ಮಫಲ ಪ್ರಾಪ್ತೌ ಚ ಅಸ್ತ್ಯೇವ ಸ್ವಾತಂತ್ರ್ಯಂ. ಅತಃ ಕಥಂ ಬ್ರಹ್ಮಣ್ಯಾದಾಯ ಕರ್ಮಾಣಿ ಸರ್ವಕರ್ಮಾಣಿ ಸನ್ಯಸ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಗೊತ್ತಾಯ್ತಾ ಹೇಳ್ತೇನೆ ಏನು ಅಂದರೆ, ಜೀವನಿಗೆ ಜೀವಸ್ಯ ಸ್ವತಂತ್ರ ಕರ್ತೃತ್ವ ಭಾವಿ, ಇದಂತ ಸ್ವಾತಂತ್ರ್ಯ ಕುರಿತು ಹೇಳಿದ್ನಲ್ಲ, ಅದೇ ಪ್ರಶ್ನೆ ದಾಯರ್ ಮಾಡಿಕೊಳ್ತಾ ಇದ್ದಾರೆ. ಜೀವನಿಗೆ ಸ್ವಾತಂತ್ರ್ಯ ಇಲ್ಲದಿದ್ರು, ಸ್ವತಂತ್ರ ಕರ್ತೃತ್ವ ಇಲ್ಲದಿದ್ರು, ಈಶ್ವರದತ್ತಂ ದೇವರು ಕೊಟ್ಟದ್ದು ಏನು, ಕ್ರಿಯಾಯಾಂ ಕ್ರಿಯಾಜನ್ಯ ಫಲಪ್ರಾಪ್ತವು. ಒಂದು ಕ್ರಿಯೆಯಲ್ಲಿ ಬಾಗಲು ತೆಗೆದರೆ ಎಫೋ ಕಮ್ಮಿ ಆಗುತ್ತೆ. ಹಾ ಪರವಾಗಿಲ್ಲ, ಚೂರು ತೆಗೆದುಕೊಳ್ಳೇ ಕಮ್ಮಿ ಆಯಿತು. ಇದು ಹೇಗೆ ಅಂದರೆ, ಬೆಕ್ಕನ್ನು ಬಾಗಿಲು ಹಾಕಿಬಿಡದಂತೆ, ಸೌಂಡು ಬಾಗಿಲು ಹಾಕಿಬಿಟ್ರೆ ಎಕೋ ಬಂದಂತ ಬರ್ತಾ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲದೆ ನಾವು ಒಪ್ತೀವಿ, ದೇವರು ಕೊಟ್ಟ ದತ್ತ ಸ್ವಾತಂತ್ರ್ಯ ಇದೆಯಲ್ಲ ಅದನ್ನು ಬಳಸ್ಕೊಂಡಿರ್ತಾನೆ, ತನ್ನ ಕೆಲಸ ತಾನು ಮಾಡಿಕೊಳ್ತಾನೆ ಅಂದರೆ ನಾ ಅಂತ ಹೇಳ್ತಾ ಇದ್ದಾರೆ. ಈಶ್ವರ ಭಗವಂತ ಲೋಕಸ್ಯ ಅಂದರೆ ಜೀವಸ್ಯ ಜೀವನಿಗೆ ಕರ್ತೃತ್ವ ಅಂದರೆ ಸ್ವಾತಂತ್ರ್ಯಂ ನ ಸೃಜತಿ. ಈಗ ನೋಡಿ, ದೇವರು ಕೊಟ್ಟ ಸ್ವಾತಂತ್ರ್ಯವನ್ನು ಬಳಸಿಕೊಂಡು, ನೀವೊಂದು ಟ್ಯಾಬ್ಲೆಟ್ ಕೊಟ್ರಿ ನಾನು ಹಾಕ್ಕೊಂಡೆ ಅದು ಕೆಲಸ ಮಾಡಿತು, ಆ ಥರ ದೇವರು ಜೀವನಿಗೆ ಸ್ವಾತಂತ್ರ್ಯ ಕೊಟ್ಟ. ಅಪ್ಪ ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ದತ್ತ ಸ್ವಾತಂತ್ರ್ಯಕ್ಕೆ ದೃಷ್ಟಾಂತವೂ ಕೊಡ್ತಾರೆ. ಅಪ್ಪನ ಹತ್ರ ದುಡ್ಡಿತ್ತು, ಮಗ ಕೇಳಿದ ಎಷ್ಟು, 5 ರೂಪಾಯಿ ಕೊಟ್ಟ. ಆ 5 ರೂಪಾಯಿಯನ್ನ ಮಗ ಬಳಸ್ಕೊಂತಾನೆ, ಅದಕ್ಕೆ ಅಪ್ಪನ ಕೇಳ್ತಾನೆ 1 ರೂಪಾಯಿ ತೆಗಿಲೆ 1/2 ರೂಪಾಯಿ ತೆಗಿಲೆ ಅಂತ ಇಲ್ಲಲ್ಲ, ತನ್ನ ಖುಷಿ ಬಂದಂತೆ ತಾನು 5 ರೂಪಾಯಿಯನ್ನ ಬಳಸಿಕೊಂಡಂತೆ ಜೀವ ದೇವರು ಕೊಟ್ಟ ದತ್ತ ಸ್ವಾತಂತ್ರ್ಯವನ್ನು ಬಳಸ್ಕೊಂತಾನೆ. ಇದು ಎಲ್ಲಿ ಕಲ್ಪನೆ, ಇದು ಯಾರು ಹುಟ್ಟಾಕ್ತಾರೋ, ಏನು ಅದ್ಭುತವಾದ ಬುದ್ಧಿ ಶಕ್ತಿ ಹುಟ್ಟಾಕಿ ಹಾಕಿ ಏನಿಲ್ಲ, ಅವರೊಬ್ಬರೇ ಉಪಾಸನೆಗಿಟ್ಟರೆ ಅಡ್ಡಿ ಇಲ್ಲ, ಜನಕ್ಕೂ ಉಪದೇಶ ಕೊಟ್ಟು ಅವರನ್ನ ಅದೇ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಗತಿ ಏನು ಮಾಡಬೇಕು. ಒಟ್ಟಾರೆ ಎಲ್ಲಿ ಅಂದರೆ, ನನಗೆ ಏನೂ ಮಾಡಲಿಕ್ಕಾಗಲ್ಲ ಅಂದರೆ ಭಗವಂತ ಇಲ್ಲದೆ ನಾನೇನೂ ಮಾಡಲಿಕ್ಕಾಗಲ್ಲ ಅಂತ ಒಪ್ಪಲಿಕ್ಕೆ ಮನಸ್ಸು ತಯಾರಿಲ್ಲ. ಏ ನಂದು ನಾನು ನಂದು ನಾನು ಅಂತ ಒಳಗೆ ದೆವ್ವ ಕೂತು ತಾಂಡವ ಆಡತಾ ಇದ್ರೆ ಚೂರು ಸ್ವಾತಂತ್ರ್ಯ ಇಲ್ಲ ಅಂತ ಒಪ್ಪಲಿಕ್ಕಾದ್ರೂ ಮನಸ್ಸು ಬುದ್ಧಿ ಎಲ್ಲಿಂದ ಬರುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ದೇವ ಜೀವನಿಗೆ ಸ್ವಾತಂತ್ರ್ಯ ಕೊಡಬೇಕಾದರೆ ಎಲ್ಲಿಂದ ಕೊಡಬೇಕು, ತನ್ನೊಳಗಿನ ಸ್ವಾತಂತ್ರ್ಯ ಕೊಡಲಿಕ್ಕೆ ಆಗಲ್ಲ. ಇಲ್ಲ ಸ್ವಾತಂತ್ರ್ಯ ಕೊಟ್ಟ ಅಂದರೆ ಎಲ್ಲಿಂದೋ ಸೃಷ್ಟಿ ಮಾಡಿದ ಸ್ವಾತಂತ್ರ್ಯವನ್ನು ಕೊಟ್ಟ ಅಂತಾಗುತ್ತೆ. ಅದಕ್ಕೆ ನ ಸೃಜತಿ ಸ್ವಾತಂತ್ರ್ಯಂ ನ ಸೃಜತಿ, ಎಕ್ಸ್ಟ್ರಾ ಸ್ವಾತಂತ್ರ್ಯ ಹಾಂ ಭಟ್ ಅಂತ ಸೃಷ್ಟಿ ಮಾಡಿ ಜೀವನಿಗೆ ಕೊಡೋದಿಲ್ಲ. ಇನ್ನು ತನ್ನ ಒಳಗಿರುವ ಸ್ವಾತಂತ್ರ್ಯ ಕೊಡಬೇಕಾದ್ರೆ ಕೊಡಲಿಕ್ಕೆ ಆಗಲ್ಲ, ಯಾಕೆ, ದೇವರು ಬೇರೆ ಅಲ್ಲ ಸ್ವಾತಂತ್ರ್ಯ ಬೇರೆ ಅಲ್ಲ ಒಂದೇ. ಅಂತ ಕನಕ ಹೇಗೆ ಅಂದ್ರೆ, ತಾನೇ ಅವರ ಒಳಗೆ ನಿಂತು ಅವರ ಕರ್ಮಗಳನ್ನ ಮಾಡಿಸೋದನ್ನ ದತ್ತ ಸ್ವಾತಂತ್ರ್ಯ ಅಂತ ಕರೆದರಷ್ಟೇ ಹೊರತು ಸ್ವಾತಂತ್ರ್ಯ ಕಿತ್ತಿ ಕೊಡೋದು ಅಂತ ತಾತ್ಪರ್ಯವಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ನ ಪ್ರಯಚ್ಛತಿ, ಅದಕ್ಕೆ ಹೇಳ್ತಾರೆ ಕರ್ಮಾಣಿ ಕ್ರಿಯಾಜನ್ಯ ಅದೃಷ್ಟಾನಿ ಲೋಕಸ್ಯ ನ ಸೃಜತಿ. ಅಂದರೆ ಕರ್ಮ ಮಾಡಲಿಕ್ಕಾದರೂ ಸ್ವಾತಂತ್ರ್ಯವನ್ನು ದೇವರು ಸೃಷ್ಟಿ ಮಾಡಿ ಕೊಡಲ್ಲ. ಅಷ್ಟೇ ಅಲ್ಲ, ಆ ಜೀವರಾಶಿಗಳಿಗೆ ಕರ್ಮ ಫಲದಲ್ಲೂ ಸ್ವಾತಂತ್ರ್ಯವನ್ನು ದೇವರು ಕೊಡಲ್ಲ. ಅದನ್ನು ಕೊಡಲ್ಲ ಅಂದ್ರೆ ಹೇಗೆ? ಅಂದ್ರೆ ಬೇರೆ ಸ್ವಾತಂತ್ರ್ಯ ಎಲ್ಲಿಂದ ಸೃಷ್ಟಿ ಮಾಡಬೇಕು? ಜೀವನ ಸ್ವಭಾವ ಇರಬೇಕಷ್ಟೇ ಹೊರತು ಅದೊಂದು ಮೆಟೀರಿಯಲ್ ಅಲ್ಲ. ಇರೋದೇ ದೇವರು, ಜೀವ ಜಡ, ಜಡದಲ್ಲಿ ಸ್ವಾತಂತ್ರ್ಯವಿಲ್ಲ, ಜೀವನಲ್ಲಿ ಇಲ್ಲ, ದೇವರಲ್ಲಿ ಮಾತ್ರ ಇರೋದು. ಅದಕ್ಕೆ ಬೇರೆ ಏನೋ ಸೃಷ್ಟಿ ಮಾಡಬೇಕಾದ್ರೆ ಯಾವುದರಿಂದ ಸೃಷ್ಟಿ ಮಾಡಬೇಕದನ್ನ? ಏನು ಸೃಷ್ಟಿ ಮಾಡಬೇಕು? ಅದಕ್ಕೆ ಭಗವಂತ ಜೀವನಿಗೆ ಸ್ವಾತಂತ್ರ್ಯವನ್ನ ಸೃಷ್ಟಿ ಮಾಡಿ ಕೊಡಲ್ಲ, ಅಥವಾ ಜೀವನಿಗೆ ಕರ್ಮ ಫಲದಲ್ಲಿ ಸ್ವಾತಂತ್ರ್ಯವನ್ನು ಕೊಡಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಮುಂದೆ ಕ್ರಿಯಾಯಾಂ ಅದೃಷ್ಟೇಶು ಫಲ ಸಂಯೋಗೇ ಚ ಜೀವಸ್ಯ ಸ್ವಾತಂತ್ರ್ಯಾಭಾವೇ. ಅಲ್ರಿ, ಇಷ್ಟು ಉಪನ್ಯಾಸ ಮಾಡ್ತಾ ಇದ್ದೀರಾ? ಜೀವನಿಗೆ ಕರ್ಮ ಮಾಡೋದರಲ್ಲಿ ಕರ್ಮ ಫಲದಲ್ಲಿ ಸ್ವಾತಂತ್ರ್ಯವೇ ಇಲ್ಲ ಅಂತ ನೀವು ಹೇಳೋದಾದರೆ ಕಥಂ ಕ್ರಿಯಾಗಿ ನಿಷ್ಪತ್ತಿ, ಆ ಜೀವ ಆ ಕೆಲಸಗಳು ಮಾಡತಾನಲ್ಲ, ಹೌ ಹೇಗ್ ಮಾಡ್ತಾನೆ ನೋಡಿ. ನಮಗೆ ಬರೋದು ಎಲ್ಲಾ ಕ್ವಶನ್ಸ್ ರಾಯರ್ ಹಾಕೊಳ್ತಾ ಇದ್ದಾರೆ, ಇನ್ ಡಿಟೈಲ್ಡ್ ಕ್ವಶನ್ಸ್ ಹಾಕೊಂತ ಇದ್ದಾರೆ. ರಾಯರ್ ಹಾಕೊಂಡು ಉತ್ತರ ಕೊಟ್ಟಿದ್ದಾರೆ ಎಂಬುದು ಗೊತ್ತಿಲ್ಲದೆ ಸುಮ್ಮನೆ ಮಾತಾಡೋದು ಹೌದಾ? ಅದನ್ನು ಹೇಳ್ತಾ ಇದ್ದಾರೆ, ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲದಿದ್ದರೆ ಜೀವನಿಂದ ಕ್ರಿಯಾ ಹೇಗಾಗುತ್ತೆ? ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲದಿದ್ದರೆ ಕರ್ಮ ಫಲ ಹೇಗೆ ಬರುತ್ತೆ? ಇಷ್ಟು ಹೇಳಿದಾಗ ಅವಾಗ ಹೇಳ್ತಾ ಇದ್ದಾರೆ ಸ್ವಂ, ಅದಕ್ಕೆ ಸ್ವಭಾವಸ್ತು ಪ್ರವರ್ತತೆ. ಏನು ಸ್ವಭಾವಸ್ತು ಪ್ರವರ್ತತೆ ಅಂದರೆ ಸ್ವಯಮೇವ ಭವತಿ ಪರ ಅನಪೇಕ್ಷಂ ತಿಷ್ಠತಿ ತಥಾ ಜಗದುತ್ಪಾಯ ಉತ್ಪಾದಯತೀತಿ ಸ್ವಭಾವ ಅಂತ ಹೇಳ್ತಾರೆ. ಸ್ವಭಾವಸ್ತು ಪ್ರವರ್ತತೆ. ಇಲ್ಲಿ ಪ್ರಶ್ನೆ ಗೊತ್ತಾಯ್ತಾ? ರುದ್ರದೇವರ ಸ್ಮರಣೆ ಹರಣ ಪಾರ್ವತೀ ಪದಯೇ ಹರ ನಮ ಪಾರ್ವತೀ ಪದಯೇ ಹರ ನಮ ಪಾರ್ವತೀ ಪದಯೇ. ಜೀವನಿಗೆ ಸ್ವಾತಂತ್ರ್ಯವಿಲ್ಲ, ಕರ್ಮ ಹೇಗೆ ಮಾಡುತ್ತಾನೆ ಅಂತ ಪ್ರಶ್ನೆಗೆ ಉತ್ತರ ಅಂದ್ರು ಸ್ವಭಾವಷ್ಟು ಪ್ರವರ್ತತೆ ಅಂದ್ರು, ಸ್ವಭಾವದಿಂದ ಕೆಲಸ ಆಗುತ್ತೆ ಅಂದ್ರು. ಹೌದಾ? ಜೀವನ ಸ್ವಭಾವದಿಂದ ಸ್ವಭಾವಸ್ತು ಪ್ರವರ್ತತೆ ಕೃಷ್ಣನ ಮಾತು. ಅದಕ್ಕೆ ರಾಯರಂದ್ರು ಸ್ವಭಾವ ಅಂದ್ರೆ ಅರ್ಥ ಗೊತ್ತಾ? ನಾನೇ ಸ್ವಭಾವಸ್ತು ಪ್ರವರ್ತತೆ. ಅದಕ್ಕಂದ್ರು ಸ್ವಭಾವ ಅಂತ ನಿಂಗೆ ಹೆಂಗೆ ಹೆಸರು ಮಹಾರಾಯ ಅಂತ ಕೇಳಿದ್ರೆ ಕೃಷ್ಣ ಅಂದ ಸ್ವಯಮೇವ ಭವತಿ ಸ್ವಯಮೇವ ಜಗದುತ್ಪಾದಯತಿ. ತಾನಾಗಿ ಹುಟ್ಟಿ ಬರ್ತಾನೆ, ಜಗತ್ತನ್ನು ತಾನೇ ಹುಟ್ಟು ಹಾಕ್ತಾನೆ. ಅದರಿಂದ ದೇವರಿಗೆ ಸ್ವಭಾವ ಅಂತ ಹೆಸರು. ಹಾ, ಅದಕ್ಕೆ ಹೇಳ್ತಾ ಇದ್ದಾರೆ, ಇನ್ನ ಸಾಕಾಗಿಲ್ಲ ಇಷ್ಟು ಹೇಳಿ ಮುಂದೆ ಹೇಳ್ತಾ ಇದ್ದಾರೆ ಸ್ವೇತಿ. ಮುಂದೆ ಹೇಳ್ತಾರೆ ಸ್ವತಂತ್ರೋ ಭಗವಾನ್ ಸ್ವಭಾವ ಶಬ್ದಾರ್ಥ. ಸ್ವಭಾವ ಅಂದ್ರೆ ಅರ್ಥ ಆಗುತ್ತೆ ನಿಮಗೆ, ಸಂಸ್ಕೃತವೆಲ್ಲ ಬರುತ್ತೆ, ಚೂರ್ಚೂರು ಬರುತ್ತೆ ಎಲ್ಲರಿಗೆ, ನೀಟಾಗಿ ಓದಿದ್ರೆ ಬಂದ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡುತ್ತೇನೆ ಅಂದರೆ ಪೂರ್ತಿ ಪಾಠ ಮಾಡಲ್ಲ, ಹಾಗೆ ಮೇಲ್ಮೇಲೆ ಹೋಗುವ ಪ್ರವಚನವೂ ಮಾಡಲ್ಲ. ಪಂಕ್ತಿ ಪಂಕ್ತಿ ನಾನು ಓದಿದ್ರೆ ನನಗೆ ಆನಂದ, ಇದು ಪ್ರವಚನವೇ ಪಾಠ ಅಲ್ಲ. ಪಾಠ ಬೇರೆ, ಇನ್ನಾ ಆಳಕ್ಕೆ ಹೋಗಿ ಹೇಳುವುದು ಪಾಠ. ಇದು ಸದ್ಯಕ್ಕೆ ವಿಸ್ತಾರ ಪ್ರವಚನ, ಶಾರ್ಟ್ಕಟ್ ಪ್ರವಚನ ಅಲ್ಲ, ವಿಸ್ತಾರ ಪ್ರವಚನ. ಅದಕ್ಕೆ ನನ್ನ ಪ್ರವಚನ ನೋಡಿದಾಗ ಬಹಳ ಜನಕ್ಕೆ ಸಂಶಯ ಬರುತ್ತೆ, ಇದು ಪಾಠವೇ ಇದು ಪ್ರವಚನವಲ್ಲ ಅಂತ ಸಂಶಯ ಬಿಡುತ್ತೆ. ಇಲ್ಲ, ಪಂಕ್ತಿ ಪಂಕ್ತಿ ಓದಿದಷ್ಟು ಮಾತ್ರಕ್ಕೆ ಅದು ಪಾಠ ಆಗಬೇಕಾಗಿಲ್ಲ, ಆದರೆ ವಿಸ್ತಾರ ಪ್ರವಚನ ಅಲ್ಲ. ಪಾಠ ಪ್ರವಚನಕ್ಕೆ ವ್ಯತ್ಯಾಸ ಏನು ಅಂದ್ರು ಗೊತ್ತಾ? ಪಾಠಕ್ಕೂ ಪ್ರವಚನಕ್ಕೂ ವ್ಯತ್ಯಾಸ. ಇಲ್ಲ, ಇಲ್ಲಿ ನನ್ನ ಪ್ರವಚನದಲ್ಲಿ ಇಂಟ್ರಾಕ್ಷನ್ ಇರುತ್ತೆ. ಹಾ, ಆ ಎರಡನೇ ಭಾಗ ಬಂತಲ್ಲ, ಒಪ್ಪಿಸೋದು ಅಂತ, ಅದು ಪಾಠದಲ್ಲಿರುತ್ತೆ, ನಿಮ್ಮಲ್ಲಿ ಇಲ್ಲ. ಕೇಳ್ತೀರಿ, ಕೇಳಿದ್ರೂ ಸರಿ, ಕೇಳದಿದ್ರೂ ಸರಿ, ಹೌದಾ? ಸಮಾಧಿಗೆ ಹೋಗಿದ್ರೂ ಸರಿ, ಏನಾದರೂ ಸರಿ, ನಿಮ್ಮನ್ನ ಹಿಡಿದು ಕೇಳೋ ಸ್ವಾತಂತ್ರ್ಯ ನನಗಿರಲ್ಲ. ಅದು ಪ್ರವಚನ. ನಿಮ್ಮನ್ನ ಯಾಕೆ ನಿದ್ದೆ ಯಾಕೆ ಬರ್ತಾ ಇದೆ ಅಂತ ಜಬರಿಸಿ ಕೇಳೋ ಇದು ಪ್ರವಚನದಲ್ಲಿರಲ್ಲ. ಯಾಕೆ? ಮತ್ತು ಪ್ರವಚನಕ್ಕೆ ಬರಲ್ಲ. ಪಾಠದಲ್ಲಿ ಹಾಗಲ್ಲ, ಪಾಠದಲ್ಲಿ ಶಿಷ್ಯ ವಿತ್ ಬೈಂಡಿಂಗ್ ಕೊಡ್ತಾನೆ. ಬರೋ ಕಾಲಕ್ಕೆ ಗುರು ಹೇಳ್ತಾನೆ, ನಾ ಹೇಳಿದಂತೆ ಕಳೆಯೋದಾದ್ರೆ ಬಾ, ಇಲ್ಲ ಗೆಟ್ ಲಾಸ್ಟ್ ಅಂತ ಹೇಳ್ತಾನೆ. ಅವಾಗ ಇಲ್ಲ ಸ್ವಾಮಿ, ನೀವು ಹೇಳಿದಂತೆ ಕೇಳ್ತೀನಿ ಅಂತಾರೆ, ಬಾಗಿ ಬರ್ತಾನೆ. ಬಂದಾಗ ಕೇಳ್ತಾರೆ, ಏನು ನಿದ್ದೆ ಮಾಡ್ಲಿಕ್ಕೆ ಬಂದಿಯಾ, ಪಾಠ ಕೇಳಲಿಕ್ಕೆ ಬಂದಿಯಾ, ಕೊಡು. ಇವೆಲ್ಲ ಶಬ್ದಗಳು ಗುರು ಶಿಷ್ಯನ ಮಧ್ಯೆ ಇರುತ್ತೆ, ಅದರ ಲೋಪ ಪ್ರವಚನದಲ್ಲಿರುತ್ತೆ. ಇಲ್ಲಿಲ್ಲ, ಇಂಡೈರೆಕ್ಟ್ ಆಗಿ ಬರ್ತಾ ಇದೆ, ಹರಣಮ್ಮ ಪಾರ್ವತಿ ಬಂದಯ್ಯೇ ಎಂಬ ರೂಪದಲ್ಲಿ ಬರ್ತಾ ಇದೆ. ಸರಿಯಾ? ಒಟ್ಟಾರೆ ನಿಮ್ಮ ತಲೆಯಲ್ಲಿ ಆದಷ್ಟು ಇಂಜೆಕ್ಟ್ ಮಾಡಬೇಕೆಂಬುದು ನನ್ನ ಹಂಬಲ. ಹೇಳ್ಬೋದು ನೀವು, ನಿಮ್ಮ ಪಾಡಿ ನೀವು ಪ್ರವಚನ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದಲ್ವಾ? ಈ ವ್ಯವಸ್ಥೆ ಯಾಕೆ ನಮ್ಮ ತಲೆಯಲ್ಲಿ ತೋರಿಸಲೇಬೇಕು ಅಂತ. ಪ್ರಾಫಿಟ್ ಇದೆ ನನಗೆ. ಏನು? ಒಬ್ಬ ಪ್ರಾಣಿ ತಲೆಯಲ್ಲಿ ತೂರಿ ಅದು ಅನುಷ್ಠಾನಕ್ಕಿಟ್ಟರೂ ಅದರಲ್ಲಿ ಶೇರ್ ನಂಗೆ ಬರುತ್ತೆ, ಅದರಲ್ಲಿ ಶೇರ್ ನಂಗೆ ಬರುತ್ತೆ. ನೀವೆಲ್ಲರೂ ಗೀತೆಯನ್ನು ಕೇಳಿ ಅದನ್ನು ವಿಶೇಷವಾಗಿ ಎಲ್ಲಿ ನಿಮಗೆ ಇಷ್ಟವಾಗಿರುತ್ತೋ ಅದನ್ನು ಒಂಚೂರು ಅನುಷ್ಠಾನಕ್ಕಿಟ್ಟರು ಅದು ಬೆಟ್ಟದಷ್ಟು ಬರುತ್ತೆ. ನನಗೆ ಸರ್ಟಿಫಿಕೇಟ್ ಒಳಗಿಂದ ಬರುತ್ತೆ, ಎಸ್ ಯು ಆರ್ ಪಾಸ್. ಇಷ್ಟು ಜನಕ್ಕೆ ನೀವು ಜ್ಞಾನ ಕೊಟ್ಟಿಯಲ್ಲ, ಅವರು ನನ್ನ ಬಂದರು ಆನಂದ ಆಗುತ್ತೆ, ಹೌದಾ? ಅದಕ್ಕಾಗಿ ಒದ್ದಾಡುತ್ತೇನೆ. ಅದಕ್ಕೆ ಬಿಲ್ಲವಿದ್ರೆ ನನ್ನ ಪಾಡಿಗೆ ನಾನು, ನೀವು ಕೇಳಿದ್ರೆ ಒಳ್ಳೆಯದು, ಕೇಳದಿದ್ರೆ ಇನ್ನಾ ಒಳ್ಳೆಯದು ಅಂತ. ಯಾಕೆ? ಎಲ್ಲರೂ ಸಮಾಧಿಗೆ ಹೋದಾಗ ನನ್ನ ಪ್ರವಚನ ಮಾಡೋದು ಬಹಳ ಸುಲಭ. ಯಾಕೆ? ಕೇಳೋದು ಆಗದೆ ಇರಲ್ಲ, ನನ್ನ ಪ್ರವಚನವೂ ನಾನು ಏನು ಹೇಳಿದ್ರು ಪ್ರವಚನ ನಡೆದೇ ಹೋಗುತ್ತೆ. ಹಾಗಾದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಸ್ವಾತಂತ್ರ್ಯವನ್ನ ಅಂದ್ರೆ ಸ್ವಭಾವಸ್ತು ಪ್ರವರ್ತನೆ. ಏನು ಪ್ರಶ್ನೆ ಬಂತು? ಜೀವನಿಗೆ ಸ್ವಾತಂತ್ರ್ಯವಿಲ್ಲ, ಅವನ ಕ್ರಿಯೆ ಹೇಗಾಗುತ್ತೆ, ಕೆಲಸ ಹೇಗೆ ಮಾಡ್ತಾನೆ? ಅದಕ್ಕೆ ಸ್ವಭಾವಸ್ತು ಪ್ರವರ್ತತೆ ಅಂದ್ರೆ ಹೇಳ್ತಾ ಇದ್ದಾರೆ, ಸ್ವತಂತ್ರೋ ಭಗವಾನ್ ಸಯೇವಚ ಪ್ರವರ್ತತೆ. ಅಲ್ಲ, ಸ್ವಭಾವ ಶಬ್ದ ಜೀವನ ಸ್ವಭಾವಕ್ಕನುಗುಣವಾದ ಸ್ವಭಾವ ಅಂತ ಹೆಸರಿಟ್ಟುಕೊಂಡ ಭಗವಂತ. ಅರ್ಥ ಆಯ್ತು? ಜೀವನ ಸ್ವಭಾವಕ್ಕನುಗುಣವಾಗಿ ಪ್ರವೃತ್ತಿ ನಡೆಯುತ್ತೆ, ಆದರೆ ಜೀವನ ಸ್ವಭಾವದಿಂದಲೇ ನಡೆಯಲ್ಲ, ಆ ಸ್ವಭಾವದೊಳಗಿರುವ ಸ್ವಭಾವ ಶಬ್ದ ವಾಚ್ಯನಾದ ಭಗವಂತನಿಂದಲೇ ನೇ. ನೋಡಿ, ಬಾಯ ಶಬ್ದ ಹಾಕ್ತಾರೆ, ಸಯೇವಚ ಪ್ರವರ್ತತೆ. ಸಯೇವ ಅಂದ್ರೆ ಸಾಕಾಗಿತ್ತು, ಸಯೇವಚ ಅವನ್ನೇ ಮಾಡಿಸೋದು. ಮುಂದೆ ಹೇಳ್ತಾ ಇದ್ದಾರೆ, ಮುಂದೆ ಸಯೇವಚ ಪ್ರವರ್ತತೆ ಕ್ರಿಯಾಕರ್ತೃತ್ವೇ ಕರ್ಮ ಶಬ್ದಿತ ಅದೃಷ್ಟೇಶು ಫಲ ಸಂಯೋಗೇ ಚ ಇತಿಧ್ಯೇಯಂ. ಭಗವಂತನ್ನೇ ಜೀವನದಲ್ಲಿ ನಿಂತು ಮಾಡಿಸ್ತಾನೆ ಅಷ್ಟೇ ಹೊರಟು ಜೀವ ತಾನಾಗಿ ಮಾಡೋದು ಏನೂ ಇಲ್ಲ. ಅಲ್ಲ, ಎರಡು ಪ್ರಶ್ನೆ ಬರ್ತಾ ಇದೆ. ಒಟ್ಟಾರೆ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಏನೇನು ಬರ್ತಾ ಇವೆ, ಕರ್ಮಫಲ ಭೋಕ್ತೃತ್ವ ಎಲ್ಲವೂ ಜೀವನಿಗೆ ತಂದುಕೊಡೋದು ದೇವರೇ. ಅಂದರೆ ಜೀವನೊಳಗೆ ಅವನ ಸ್ವಭಾವಕ್ಕೆ ತಕ್ಕಂತೆ ಇದ್ದು ಕರ್ಮವನ್ನು ಮಾಡಿಸೋದು ದೇವರೇ, ಅವನ ಕರ್ಮಫಲವನ್ನು ಅವನಿಗೆ ಉಣಿಸೋದು ದೇವರೇ, ಉಣಿಸೋದು ದೇವರೇ. ಜೀವ ಅನುಭವಿಸ್ತಾನೆ, ಉಣಿಸೋದು ದೇವರೇ, ಉಣಿಸೋದು ದೇವರೇ. ಆದರೆ ಜೀವ ಅನುಭವಿಸ್ತಾನೆ, ಸ್ವಾತಂತ್ರ್ಯ ಉಂಟಾ ಇಲ್ಲ? ಆ ಅನುಭವಿಸೋ ಕಾಲಕ್ಕೂ ಅನುಭವಿಸುವಂತೆ ದೇವರು ಮಾಡ್ತಾರೆ. ಅಲ್ಲೂ ಇದೆ, ಎಲ್ಲೂ ಒಂದು ಪಿಂಚ್ ಒಂದು ಶಬ್ದವೂ ಇಲ್ಲ, ಸ್ವತಂತ್ರ ಶಬ್ದ ಜೀವನದಲ್ಲಿ ಎಲ್ಲಿ ಕಾಣಿಯೂ ಇಲ್ಲ. ಅದನ್ನ ಹೇಳ್ತಾ ಇದ್ದಾರೆ, ದೇವ ಉಣಿಸಬೇಕು. ಅದಕ್ಕೆ ನಿನ್ನೆ ನೋಡಿದ್ವಲ್ಲ ವಿಜಯದಾಸರ ಸುಳಾದಿ, ದೇವ ತುತ್ತುಕೊಳ್ಳಲು ಕೊಳ್ಳುವೆ ವಯ್ಯ. ಅದ ಅನುಭವಿಸ್ಬೇಕಲ್ಲ, ಅಂದ್ರೆ ದೇವ ಮೆಲ್ಲಲು ಹಾವು ಮಾಡುವುದಿದೆ, ಅದನ್ನು ಆಗದು ನುಂಗಿ ಮಾಡುವುದು ಎಲ್ಲ ತಾನು ಮಾಡಿ ನಮಗೆ ಅನುಭವಕ್ಕೆ ಕೊಡ್ತಾ ಇದ್ದಾನೆ. ಇಷ್ಟು ದೇವ ಮಾಡ್ತಾ ಇದ್ದಾನೆ. ಎಷ್ಟು ಅಂದ್ರೆ, ನಾವು ಬಾಳೆಹಣ್ಣು ತೆಗೆದು ಸಿಪ್ಪೆ ತೆಗೆದು ನಮಗೆ ಕೊಡಬಹುದು, ಇಲ್ಲ ಕಟ್ ಮಾಡಿ ಕೊಡಬಹುದು, ಅಥವಾ ಜಜ್ಜಿ ಕೊಡಬಹುದು, ಅಷ್ಟೇ ಹೊರತು ಅಗದ ಬಾಯಲ್ಲಿ ಹಾಕಬೇಕಾಗುತ್ತ? ಆಗಲ್ಲ. ನಮ್ಮ ಬಾಯಲ್ಲಿ ತನ್ನ ಬಾಯಲ್ಲಿಟ್ಟು ತಾನೇ ಅಗದು ನಮ್ಮಿಂದ ಅಗಸಿ, ತಾನು ನುಂಗಿ ನಮ್ಮಿಂದ ನುಂಗಿಸಿ, ಜೀರ್ಣ ಮಾಡಿಸಿ, ಇಷ್ಟು ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಸ್ವಾತಂತ್ರ್ಯ ಜೀವ ಇಲ್ಲ ಅಂತ ಹೇಳ್ತಾರೆ. ಕದಾಪಿ ಪುತ್ರಾಪಿ ನ ಅನ್ಯಸ್ಯ ಸ್ವಾತಂತ್ರ್ಯಂ ದದಾತಿ. ಎಲ್ಲಿಯೂ ಯಾವ ರೀತಿಯಲ್ಲೂ ಯಾರಿಗೂ ಸ್ವಾತಂತ್ರ್ಯವನ್ನ ದೇವರು ಕೊಡಲ್ಲ. ದತ್ತ ಸ್ವಾತಂತ್ರ್ಯ ಎಂಬ ಶಬ್ದದ ಅರ್ಥ ಅದಲ್ಲ ಅಂತ ಹೇಳಿದರು. ಕಿಂತು ಸರ್ವತ್ರ, ಹಾಗಾದ್ರೆ ಸ್ವಾತಂತ್ರ್ಯ ಕೊಡ್ತಾ ಅವರು ಏನು ಪ್ರವರ್ತನೆ ಮಾಡ್ತಾರೆ ಅಂದ್ರೆ, ಸರ್ವತ್ರ ಎಲ್ಲ ಕಡೆ ಸರ್ವದಾ ಎಲ್ಲ ಕಾಲದಲ್ಲಿ ಸ್ವಯಮೇವ ಪ್ರವರ್ತತೆ, ತಾನೇ ಕ್ರಿಯೆಯನ್ನು ಮಾಡಿಸ್ತಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ನಾದತ್ತೆ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ ವಿಭು ಅಜ್ಞೇನ ಅಜ್ಞಾನೇನ ಅಮೃತಂ ಜ್ಞಾನ ತೇನ ಮುಹ್ಯಂತಿ ಜಂತವ. ಇಲ್ಲಿ ಹೇಳ್ತಾ ಇದ್ದಾರೆ, ಫಲ ಕರ್ಮ ಕ್ರಿಯಾ ಮಾಡುವಾಗ ಜೀವನಿಗೆ ಸ್ವಾತಂತ್ರ್ಯವಿಲ್ಲ, ಫಲ ಸಂಯೋಗದಲ್ಲಿ ಫಲ ಪಡ್ಕೊಳ್ಳೋದರಲ್ಲಿ ಸ್ವಾತಂತ್ರ್ಯ ಉಂಟಾ? ಇಲ್ಲ ಅಂದ್ರು, ಇಲ್ಲ ಅಂದ್ರು. ಯಾಕೆ? ಎಷ್ಟೋ ಮಾಡ್ತಾ ಇರ್ತೀವಿ, ಏನು ಫಲವೋ ಏನೋ. ಸಂಧ್ಯಾ ವಂದನೆ ಮಾಡಿದೆ, ಇದರ ಫಲ ಇಷ್ಟು ಅಂದ್ರೆ ಠಕ್ ಅಂತ ಅಕ್ಕ ಬುಟ್ಟೆಯಲ್ಲಿ ಹಾಕೊಳ್ಳಿಕ್ ಆಗ್ತಾ ಇದೆಯಾ? ಯಾವ್ದರ್ದು ಇಲ್ಲ, ಎಲ್ಲ ಅವನ ಕಂಟ್ರೋಲ್, ಎಲ್ಲ ಅವನ ಕಂಟ್ರೋಲ್ ಇದೆ. ಅದನ್ನ ಹೇಳ್ತಾ ಇದ್ದಾರೆ. ಹಾ, ವಿಭು ಅಂದ್ರೆ ಹೇಳ್ತಾರೆ, ಜಡಾಪೇಕ್ಷೆಯ ಸಮರ್ಥೋ ಜೀವ ಕಸ್ಯಚಿತ್ ದುರಾಚಾರಸ್ಯ ಸಕಾಶಾತ್ ತಜ್ಜನ್ಯಂ ಪಾಪಂ ಸ್ವಾತಂತ್ರೇಣ ನಾದತ್ತೆ ಸುಕೃತಂ ಪುಣ್ಯಂ ಚ ಸ್ವಾತಂತ್ರೇಣ ನೈವಾದತ್ತೆ. ಜೀವ ತನ್ನಿಂದ ಪಾಪಕರ್ಮ ನಡೆದರೂ ಭಗವಂತ ತನ್ನಿಂದ ಪಾಪಕರ್ಮ ನಡೆಸಿದಾಗ ಆ ಪಾಪಕರ್ಮದ ಫಲವನ್ನ ಸ್ವಾತಂತ್ರೇಣ ನಾದತ್ತೆ, ಸ್ವಾತಂತ್ರ್ಯದಿಂದ ಪಾಪ ಫಲವನ್ನಾದರೂ ಪಡೆಯಲಿಕ್ಕಾಗಲ್ಲ, ಪುಣ್ಯ ಫಲವನ್ನಾದರೂ ಪಡೆಯಲಿಕ್ಕಾಗಲ್ಲ. ಇಂತ ಹೆಡತ ಏವಂ ಕ್ರಿಯಾಯಾಮ್ ಅದೃಷ್ಟೇ ಚ ಜ್ಞೇಯಂ. ಈ ರೀತಿಯಲ್ಲಿ ಕರ್ಮ ಮಾಡೋದರಲ್ಲೂ ಸ್ವಾತಂತ್ರ್ಯವಿಲ್ಲ. ಯಾವ ಕರ್ಮ? ಪಾಪಕರ್ಮ, ಪುಣ್ಯಕರ್ಮ. ಪಾಪಕರ್ಮ ಪುಣ್ಯಕರ್ಮ ಎರಡೂ ಮಾಡುವುದರಲ್ಲಿ ಜೀವನಿಗೆ ಸ್ವಾತಂತ್ರ್ಯವಿಲ್ಲ. ಈ ಮಧ್ಯೆ ಪ್ರಶ್ನೆ ಬರುತ್ತೆ ನೋಡಿ ತಲೆಯಲ್ಲಿ, ಅದೇ ಸಿದ್ಧಾಂತವಾಗಿ ಪ್ರಚಾರ ಆಗ್ತಾ ಇರುತ್ತೆ. ಏನು ಹಾಗಾದ್ರೆ ಪಾಪಕರ್ಮ ದೇವರೇ ಮಾಡಿಸ್ತಾರೆ, ಪುಣ್ಯಕರ್ಮ ದೇವರೇ ಮಾಡಿಸ್ತಾರೆ ಅಂತಾಯ್ತು. ಯಾವನು ಹೋದ, ಪಾಪಕರ್ಮ ಮಾಡಿ ಬಂದ, ಯಾಕೆ ಮಾಡಿದಿ? ದೇವರು ಮಾಡಿಸ್ದ. ದೇವರೇ ಮಾಡಿಸಿದ್ದು ಅಂದ. ಅದರಿಂದ ಈ ಜಗತ್ತೆಲ್ಲ ಪಾಪಮಯ ಆಗ್ಬಿಡುತ್ತೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ ಗೊತ್ತಾ, ದೇವರೇ ಎಲ್ಲ ಮಾಡಿಸ್ತಾನೆ ಅಂತ ಹೇಳಿಬಿಟ್ರೆ, ದೇವರೇ ಎಲ್ಲ ಮಾಡಿಸ್ತಾನೆ ಅಂತ ಹೇಳಿಬಿಟ್ರೆ ಜನಕ್ಕೆ ದೇವರೇ ಮಾಡಿಸ್ತಾನೆ ಅಂತ ಸುಮ್ಮನಾಗ್ಬಿಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಅವರಲ್ಲಿ ನಿಶ್ಚೇಷ್ಟರೇ ಆಗ್ತಾರೆ, ಹುರುಪಿರಲ್ಲ, ಜಗತ್ತೆಲ್ಲ ಹಾಳಾಗುತ್ತೆ. ಇನ್ನ ದೇವರೇ ಮಾಡಿಸ್ತಾರೆ ಅಂದ್ರೆ ಉಚ್ಛೃಂಖಲ ಪ್ರವೃತ್ತಿ, ಖುಷಿ ಬಂದಂತೆ ಮಾಡಿಬಿಟ್ಟು ದೇವರೇ ಮಾಡಿಸಿದ ಅಂತ ಹೇಳಿಬಿಡ್ತಾರೆ. ಆದ ಕಾರಣ ದೇವರೇ ಮಾಡಿಸಿದ್ರು, ದೇವರೇ ಮಾಡಿಸಿದ್ರು ಅಂತ ಹೇಳಬಾರ್ದು. ಮತ್ತೇನು, ನೀ ಮಾಡ್ಕೋ ನೀ ಮಾಡ್ಕೋ, ದೇವರು ಕೊನೆಗೆ ಬರ್ತಾನೆ ಅಂತ ಹೇಳಬೇಕು. ಇದೊಂದು ಸಿದ್ಧಾಂತ, ಇದೊಂದು ಸಿದ್ಧಾಂತ. ಹೌದ್ರಿ, ನಾವು ಸುಮ್ಮನೆ ಹೇಳ್ತಾ ಇಲ್ಲ, ಪ್ರಾಕ್ಟಿಕಲ್ ವರ್ಕಿಂಗ್ ಟಾಪಿಕ್ಸ್ ಇವೆಲ್ಲ ಸತ್ಯ. ಉಪದೇಶಗಳು ಇರುತ್ತೆ ಒಬ್ರಿಗೊಬ್ರು. ಏನಂತ ಅರ್ಥ ಆಯ್ತಾ ಪ್ರಶ್ನೆ? ಪ್ರಶ್ನೆ ಅರ್ಥ ಆಯ್ತಾ? ದೇವರೇ ಎಲ್ಲ ಮಾಡಿಸ್ತಾನೆ ಅಂತ ಹೇಳಿಬಿಟ್ರೆ ಏನು ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ, ದೇವರೇ ಮಾಡಿಸ್ಲಿ ಅಂತ. ದೇವರೇ ಮಾಡಿಸ್ತಾನೆ ಅಂತ ಹೇಳಿಬಿಟ್ರೆ ಖುಷಿ ಬಂದಂತೆ ಮಾಡಿಬಿಟ್ಟು ದೇವರ ಮೇಲೆ ಹಾಕ್ಬಿಡ್ತಾರೆ. ಆದ್ದರಿಂದ ಈ ವಿಷಯವನ್ನ ಪಬ್ಲಿಕ್ ಆಗಿ ಜನರ ಮುಂದೆ ಹೇಳಬಾರದು. ದೇವರೇ ಎಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಹೇಳಬಾರದು. ಇನ್ನೇನು ಹೇಳಬೇಕು? ದೇವರೇ ಮಾಡಿಸ್ತಾ ಇದ್ದಾನೆ ಅದು ಗೊತ್ತು, ಯಾರು ಈ ಹೇಳುವವರಿಗೆ ಗೊತ್ತು, ಆದ್ರೆ ಹೇಳಬಾರ್ದು. ಯಾಕೆ? ಜನ ಹಾಳಾಗಿ ಹೋಗ್ತಾರಾದ್ದರಿಂದ. ಅವಾಗ ಚಿಕ್ಕ ದೃಷ್ಟಾಂತ ತಗೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಆನ್ಸರ್ ಮಾಡಿದೆ, ಇವೆಲ್ಲ ಹೇಳಿದ್ರು ವೇಸ್ಟ್. ಮತ್ತ ಭೂತ ಬಂದು ಭಾಟ್ ಅಂತ ಒಂದೇನ್ ಹೊಡೆದ್ರೆ ಎಲ್ಲ ಹರಗುತ್ತೆ. ನೀವೇ ಸುಮ್ಮನೆ ಇರ್ತೀರಾ? ಏನ್ರಿ ಎಲ್ಲ ದೇವರೇ ಮಾಡಿಸ್ತಾನೆ ಅಂದ್ರೆ ಹೀಗಂದ್ರೆ ಏನಂತೀರಾ? ಹೌದಾ, ಏನೋ ನಮ್ಮ ಆಚಾರ ಹೇಳಿದ್ರಪ್ಪ ಅಂತ ಹೋಗ್ಬಿಡ್ತೀರ ಅಷ್ಟೇ. ಆ ಆಚಾರ ಹಾಗೆ ಹೇಳಿದ್ರು, ಈ ಆಚಾರ ಹೇಗೆ ಹೇಳಿದ್ರು, ಒಟ್ಟಾರೆ ನಮ್ಮ ಬಣ್ಣ ಹೋಗೋಣ ಉಳಿಸಾರು ಅಲ್ವೇ. ಅದಕ್ಕೆ ನಿಮ್ಮ ಕೈಗೆ ನಾನು ಈ ಜ್ಞಾನವನ್ನು ಕೊಡುವಾಗ ಅದರ ಮೇಲೆ ಬೀಳುವ ಕಲ್ಲುಗಳ ಪರಿಚಯವೂ ನಾ ಮಾಡಿಕೊಡಬೇಕು, ಅದರ ಪ್ರೊಟೆಕ್ಟಿಂಗ್ ಸ್ಕ್ರೀನ್ ಕೂಡ ನಾನು ಕೊಡಬೇಕು. ಒಬ್ಬ ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾನೆ, ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾನೆ, ಏನು ಕದಲದು. ಇನ್ನು ಅವನಿಗೆ ಏನು ತಾನೇ ಕೆಲಸ ಮಾಡಬೇಕು ಅಂತ ಆಸೆ. ಅವನ ಮಗ, ಮಗನಿಗೆ ಎಲ್ಲರಂತೆ ನಾನಿರಬೇಕು ಅಂತ ಆಸೆ ನೋಡಿ. ಆದರೆ ಅವನಿಗೆ ಪ್ಯಾರಾಲಿಸಿಸ್ ಬಂದಿತ್ತು. ಅಪ್ಪ ನೋಡಿದ, ಅವನ ಮನಸ್ಸಿನಲ್ಲಿದ್ದದ್ದು ನಡೆಸಬೇಕು ಅಂದುಕೊಂಡ. ಹೇಗೆ ಮಾಡ್ಲಿಕ್ಕಾಗುತ್ತೆ? ಅವನ ಕೈ ಹಿಡಿದು ಪಕ್ಕದಿಂದ ಹೀಗ್ ಬಡದು ಮಾಡ್ತಾ ಇರೋ ಗೊತ್ತಾಗ್ಬಿಡುತ್ತೆ. ಮಿಕ್ಕವರ ಹುಡುಗರೆಲ್ಲ ತಾವೇ ಕೈ ಕದಲಿಸ್ತಾ ಇದ್ದಾರೆ, ಇವಾಗ ನಮ್ಮಪ್ಪ ನನ್ನ ಕೈ ಕದಲಿಸಬೇಕು, ಅದರಿಂದ ನಾನು ಕೈ ಕದಲುತ್ತಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಬಾರ್ದು, ಅವನಿಗೆ ಎಲ್ಲರಂತೆ ಇದ್ದಂತೆ ಇರಬೇಕು. ಅವನಿಗೆ ಏನ್ ಮಾಡಿದ? ಅವನಿಗೊಬ್ಬ ಸುಮ್ಮನೆ ಕತೆ ಹೇಳ್ತಾ ಇದ್ದೇನೆ ಸಬ್ಜೆಕ್ಟ್ ತಲೆಗೆ ಬರ್ಲಿಕ್ಕೆ. ನೋಡಿದ, ಒಂದು ವೇಳೆ ಈ ಪ್ಯಾರಾಲಿಸಿಸ್ ಪೇಷಂಟ್ ಒಳಗೆ ನಾನೇ ತೂರಿ ದೆವ್ವದಂತೆ, ದೆವ್ವ ತೋರುತ್ತ ನಮ್ಮಲ್ಲಿ ಪರಕಾಯ ಪ್ರವೇಶ ಅಂತಿದೆ, ಬದುಕಿದ್ದವರೇ ಇನ್ನೊಬ್ಬರಿಗೆ ತೋರುತ್ತಾರೆ, ಹೌದಾ? ಆ ರೀತಿಯಲ್ಲಿ ನಾನು ಈ ಹುಡುಗನಲ್ಲಿ ತೂರಿ ಕೆಲಸ ಮಾಡಿಬಿಟ್ಟರೆ, ಮಾಡಿಸಿದರೆ ಈ ಹುಡುಗ ನಾನೇ ಮಾಡಿದೆ ಅಂತ ಖುಷಿಯಿಂದ ಇರ್ತಾನೆ ಅಂತ ಅಂದುಕೊಂಡ. ಯಾರೋ ಬಾಬಾ ಸಿಗ್ದ, ಏ ನಾನು ಕೊಡ್ತೀನಿ ಶಕ್ತಿ ಅಂದ, ಪಾಟ್ ಅಂದ, ಇವನು ತೋರಿದ ಇವನ ಮಗನಲ್ಲಿ ಕತೆ. ಒಟ್ಟಾರೆ ಅಪ್ಪ ಮಗನಲ್ಲಿ ನಿಂತುಕೊಂಡ ದೇವರ್ಥರ, ಅವನ ಕೈ ಕದಲಿಸ್ತಾನೆ, ಕಾಲು ಕದಲಿಸ್ತಾನೆ, ಅದರಂತೆ ಮಗನ ಕೈ ಕದಲುತ್ತೆ. ಮಗ ಅಂದುಕೊಳ್ತಾ ಇದ್ದಾನೆ, ಏ ನಾನು ಕದಲಿಸ್ತಾ ಇದ್ದೇನೆ, ನಾನು ಕದಲುತ್ತಾ ಇದ್ದೇನೆ, ನಾನು ತಿರುಗ್ತಾ ಇದ್ದೇನೆ, ಮಗನಿಗೆ ಬರ್ತಾ. ಇನ್ನೊಬ್ಬ ಇದ್ದ, ಅಪ್ಪ ಮಗ ಅಲ್ಲದೆ ಇನ್ನೊಬ್ಬ ಇದ್ದ, ಪಕ್ಕದಿಂದೆಲ್ಲ ನೋಡ್ತಿದ್ದ. ಅದಕ್ಕೆ ಇವನಂದ, ಈ ಅಪ್ಪ ಮಾಡುವ ಸೇವೆ ಮಗನಿಗೆ ಹೇಳಬೇಕು, ಜಗತ್ತಿಗೆ ಹೇಳಬೇಕು ಅಂತಂದುಕೊಂಡ ಅಪ್ಪ ಮಾಡುವ ಸೇವೆಯನ್ನ. ಅದಕ್ಕೆ ಅಂದುಕೊಳ್ಳಿಕ್ ಮುಂಚೆ ಇನ್ನು ನಾಲ್ಕನೇ ಅವನಿಗೆ ಹೇಳಿದ, ಇದು ಮೂರನೇವ. ಅಪ್ಪ ಮಾಡುವ ಸೇವೆಯನ್ನು ನೋಡಿದ, ಹೇಳಬೇಕನ್ಕೊಂಡ, ನಾಲ್ಕನೇ ಅವನಿಗೆ ಹೇಳಿದ, ನೋಡ್ರಿ ಹೇಗ್ ಮಾಡುತ್ತಾ ಇದ್ದಾನೆ ಅಂದ್ರೆ. ಆ ನಾಲ್ಕನೇವ ಅಂದ, ಏ ಹಾಗಲ್ಲ ಹೇಳ್ಬೇಡ, ಏನು ಅಪ್ಪನೇ ಮಗನೊಳಗೆ ನಿಂತು ಕೆಲಸ ಮಾಡಿಸ್ತಾ ಇದ್ದಾನೆ ಅಂತ ನಿನಗೂ ಗೊತ್ತು ನನಗೂ ಗೊತ್ತು, ಚುಪ್. ಯಾಕೆ ಮಗನಿಗೆ ಹೇಳ್ಬೇಡ? ಯಾಕೆ ಹೇಳ್ಬಾರ್ದು? ಮಗನಿಗೆ ಗೊತ್ತಾಗಿಬಿಟ್ರೆ ಮಗ ನೋಡಿ, ಮಗ ಖುಷಿ ಬಂದಂತೆ ಎಲ್ಲ ಕೆಲಸ ಮಾಡಿಬಿಟ್ಟು ಅಪ್ಪನ ಮೇಲೆ ಹಾಕ್ಬಿಡ್ತಾನೆ. ಅರ್ಥ ಆಗಿಲ್ಲಲ್ಲ, ಆಗಿದ್ರೆ ನಗು ಬರ್ತಿತ್ತು, ನಿಮ್ಗೆ ಅರ್ಥ ಆಗಿಲ್ಲ ಅಂತ ನಂಗೆ ಅರ್ಥ ಆಯ್ತು. ಅಲ್ವಾ ಕರೆಕ್ಟ್, ಅಪ್ಪ ತನ್ನೊಳಗೆ ನಿಂತು ಮಾಡಿಸ್ತಾನೆ ಎಂಬುದು ಗೊತ್ತಾಗಿ ಬಿಟ್ರೆ ಅವನಿಗೆ, ಅವನು ಏನು ಮಾಡದೆ ಕೂತು ಬಿಡ್ತಾನೆ. ಏನು ಮಾಡದೆ ಈಗೇನು ಯಾವಾಗಿಂದ ಕೂತಿದ್ದಾನೆ ಪ್ಯಾರಾಲಿಸಿಸ್ ಪೇಷಂಟ್? ಜೀವ ಮೊದಲಿಂದ ಅಸ್ವತಂತ್ರ, ಈಗ ದೇವ ತನ್ನೊಳಗೆ ಎಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದಷ್ಟು ಮಾತ್ರಕ್ಕೆ ಮಾಡದೆ ಸುಮ್ಮನೆ ಕೂಡುವ ಸ್ವಾತಂತ್ರ್ಯವಾದರೂ ಇದೆಯೇ? ಏನ್ ಹೇಳೋದು, ದೇವರೇ ಮಾಡಿಸ್ತಾನೆ ಅಂತ ಗೊತ್ತಾದ್ರೆ ಎಲ್ಲರೂ ಸುಮ್ಮನೆ ಆಗ್ಬಿಡ್ತಾರೆ. ಸುಮ್ಮನೆ ಆಗ್ಲಿಕ್ಕಾದ್ರೂ ಸ್ವಾತಂತ್ರ್ಯ ಇದೆಯೇನೋ? ದೇವರು ಬಿಡ್ತಾನೇನೋ? ಅಥವಾ ಎಲ್ಲ ತಾನೇ ಮಾಡಿಬಿಟ್ಟು ದೇವರ ಮೇಲೆ ಹಾಕ್ತಾನೆ? ಎಲ್ಲ ತಾನೇ ಮಾಡುವ ಶಕ್ತಿ ಇದ್ರೆ ಇನ್ನು ಅವನ ಅಸ್ವತಂತ್ರ ಅಂತ ಯಾಕೆ ಕರೀತಾರೆ? ದೇವರಾಗ್ಬೇಕು ಅವನಿಗೆ ಅಲ್ವಾ? ಹುಚ್ಚುತನದ ಪರಾಕಾಷ್ಠ. ಆದ್ದರಿಂದ ಏನು ಮಾಡಬೇಕು? ಪ್ರತಿಯೊಬ್ಬರಿಗೆ ಈ ವಿಷಯ ಹೇಳಲೇಬೇಕು. ಹೇಗೆ? ಇನ್ ಪ್ರಾಪರ್ ಮ್ಯಾನರ್, ಸರಿಯಾಗಿ ತಿಳಿಸಬೇಕು. ಹೌದಾ? ಅದಕ್ಕೆ ದಾಸರಾಯರು ರಾಯರು ಎಲ್ಲ ಗ್ರಂಥಗಳನ್ನ ಬರೆದು ರೆಕಾರ್ಡ್ ಮಾಡಿ ಎಲ್ಲರ ಮುಂದಿಟ್ರು. ಇದು ಎಲ್ಲರ ಮುಂದೆ ಬರಬೇಕಾದ ಸಬ್ಜೆಕ್ಟ್, ಇದು ಬಚ್ಚಿಡಬೇಕಾಗಿದ್ದಲ್ಲ ಅಂದ್ರು. ಬಚ್ಚಿಟ್ವಿ ಅಂದುಕೊಳ್ಳಿ, ಈಗ ಬಚ್ಚಿಟ್ಟು ಬಚ್ಚಿಟ್ಟೆ ನಮ್ಮ ಹಣೆವರ ಹೀಗಾಗಿದೆ, ಬಚ್ಚಿಟ್ಟು ಬಚ್ಚಿಟ್ಟೆ ಹೀಗಾಗಿದೆ. ಏನು ಬಚ್ಚಿಟ್ಟು ಅಲ್ಲ, ಬಚ್ಚಿಟ್ಟು ಕೂಡಲೇ ಏನ್ ಹೇಳಬೇಕು? ದೇವ್ರು ಮಾಡಿಸ್ತಾನೆ ಅಂತಾರೆ. ಇನ್ನೇನು, ನಿಂದನೆ ಮಾಡ್ಕೋ, ನಿಂದನೆ ಮಾಡ್ಕೋ, ದೇವ್ರ ಮತ್ತು ನೋಡ್ತಾನೆ, ನಿಂದನೆ ಮಾಡ್ಕೋ, ಇದೇ ಉಪದೇಶ. ನಂದನ ಮಾಡ್ಕೊಂತ ಇದ್ದೀನಿ, ನಂದನ ಮಾಡ್ಕೊಂತ ಇದ್ದೀನಿ ಅಂತ ಇವನ್ನೆಲ್ಲ ಕೆಲಸ ಮಾಡ್ತಾನೆ. ಆ ಚಮನ, ನಂದನ ಮಾಡ್ತೀನಿ, ಸಂಧ್ಯಾ ವಂದನೆ, ನಂದನ ಮಾಡ್ತೀನಿ, ದೇವರಲ್ಲ ಇದು ಮಾಡಿಸೋದು, ಇದೇ ಅನುಸಂಧಾನ. ಕೊನೆಗೆ ಅವನಿಗೆ ಯಾವ ಜ್ಞಾನ ಬರುತ್ತೆ? ಬರುತ್ತೆ, ಸಾಯುವ ಪರಿ ಅಂತ ಬರಲ್ಲ, ಹಾಗೇ ಇರ್ತಾನೆ. ಯಾಕೆ? ಅವನು ಯಾವ ವಯಸ್ಸಿನಲ್ಲಾದರೂ ಈ ಪ್ರಶ್ನೆ ಮುಂದಿಟ್ಟುಕೊಂಡು ನಮ್ಮ ಮುಂದೆ ಬಂದ್ರೆ ಇದು ಕರ್ಮ ವಿಚಾರ, ಬಹಳ ಗಹನ, ಈ ಜನ್ಮದಲ್ಲಿ ನಿನಗರ್ಥ ಆಗಲ್ಲ, ಆದ್ದರಿಂದ ನಿಮ್ದು ನೀ ಮಾಡ್ಕೋ ಹೋಗು ಅಂತ ಕಳಿಸ್ತಾ ಇರ್ತೀವಿ. ಕೊನೆಗೆ ಕಟ್ಟಿರ್ತಾರವನಿಗೆ ಎಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಕೊನೇ ಉಸಿರಿರುತ್ತೆ. ಈಗಾದ್ರೂ ಹೇಳ್ತೀರಾ ಯಾವ ಜನ್ಮದಲ್ಲೂ ಬರಬೇಕು, ಈ ಜನ್ಮದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಸತ್ತೋಗು ಅಂದರೆ ಹೇಳ್ತೀವಿ ಹೊರತು ಬರಲ್ಲ. ಯಾಕೆ ಹೊಟ್ಟೆ ಉರಿದು ಹೇಳ್ತಾ ಇದ್ದೇನೆ ಈ ಪ್ರವೃತ್ತಿಗೆ, ಎಲ್ಲರಿಗೆ ಹೇಳಬೇಕು. ಅವರಲ್ಲಿ ಸ್ವಾಮಿ ಮಾಡಿಸ್ತಾ ಇದ್ದಾನೆ. ಸರಿ, ಹಾಗಾದ್ರೆ ಉತ್ತರ ಕೊಡಿ. ಪಾಪಕರ್ಮ ಮಾಡಿದರೆ ಅದಕ್ಕೆ ಉತ್ತರ ಏನು ಅಂದರೆ ಅಷ್ಟ ಉತ್ತರ ಕೊಡತಾ ಇದ್ದಾರೆ. ಪಾಪಕರ್ಮವಾದರೂ ಭಗವಂತನೇ ಮಾಡಿಸಬೇಕು. ಮತ್ತೆ ಪಾಪಕರ್ಮ ಮಾಡಿದರೆ ಖುಷಿಯಿಂದ ಏ ದೇವರೇ ಮಾಡಿಸಿದ ಅಂದ್ರೆ ಅದಕ್ಕಂದ್ರು ಪಾಪಕರ್ಮ ನಮ್ಮ ಕರ್ಮಾನುಸಾರವೇ ಮಾಡಿಸ್ತಾ ಇದ್ದಾನೆ. ಆ ರೀತಿಯಾದ ಪಾಪಕರ್ಮ ನಡೆಯಲಿಕ್ಕೆ ನಮ್ಮದೇ ದೋಷ ಕಾರಣ, ನಮ್ಮದೇ ದೋಷ ಕಾರಣ ಅನ್ನೋದು ಗೊತ್ತಾದಾಗ ಹೇ ಸ್ವಾಮಿ ಭಗವಂತ ಪಶ್ಚಾತ್ತಾಪ ಕೊಡ್ತಾನೆ, ನಿನ್ನದೇ ಕರ್ಮ ಕಾರಣ ಅಂತ ತಿಳಿಸಿಕೊಡುತ್ತಾನೆ, ಪಶ್ಚಾತ್ತಾಪ ಕೊಡ್ತಾನೆ. ಯಾವ ಪಶ್ಚಾತ್ತಾಪ ಹೇಳ್ತಾರೆ? ಪಶ್ಚಾತ್ತಾಪ ಪಡುವ ರೀತಿಯನ್ನು ದಾಸರು ಹೇಳಿಕೊಡುತ್ತಾರೆ. ಅಯ್ಯೋ ನಾ ಮಾಡಿಬಿಟ್ಟೆ, ಇದು ಪಶ್ಚಾತ್ತಾಪವಾ ಅಂದ್ರೆ ಅದು ಅಲ್ಲ ಅಂದ್ರು. ಮಹಾ ಎಂಥದ್ದು ಅಂದ್ರೆ ಹೇಳುತ್ತಾರೆ, ಪಾಪ ಮಾಡಿದನೆ ಎಂಬುದೇ ಮಹಾಪಾಪ ಅಂದ್ರು. ಯಾಕೆ ಸ್ವತಂತ್ರವಾಗಿ ಪಾಪವಾದರೂ ಮಾಡಬಲ್ಲೆ ಅಂತ ಹೇಳ್ತಾ ಇದೆಯಲ್ಲಪ್ಪ, ಎಂಥ ಅನರ್ಥ. ಹಾಗಾದರೆ ಸ್ವಾಮಿ ನೀನೇ ನನ್ನಿಂದ ಪಾಪ ಮಾಡಿಸಿದ್ದು, ನನ್ನ ಕರ್ಮಾನುಸಾರ ನನ್ನ ದೋಷಾನುಸಾರ ಮಾಡಿಸಿದ್ದೀಯ, ಆ ದೋಷ ಹೊಂದಿದ್ದಕ್ಕೆ ದುಃಖ ಪಡುವುದೇ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಅಷ್ಟೇ ಹೊರತು ಪಾಪ ಕರ್ಮ ಮಾಡಿದಕ್ಕೆ ನೋಡಿ ರಾಘವೇಂದ್ರ ಸ್ವಾಮಿಗಳು ವಿಷ್ಣುತೀರ್ಥರು ಪಾಪಕರ್ಮ ಸಮರ್ಪಣಾ ಕ್ರಮವನ್ನು ಹೇಳಿಕೊಟ್ಟಿದ್ದಾರೆ. ಅಯ್ಯ ಇಂಥ ಕರ್ಮ ತಿರಗ ಮಾಡಿಸಬೇಡ, ನನ್ನ ಕರ್ಮಾನುಸಾರವೇ ನೀ ಮಾಡಿಸಿದ್ದೀಯ, ಆದರೆ ನಿನ್ನ ದೋಷ ಅಲ್ಲದು, ನಂದೇ ದೋಷ. ನನ್ನ ದೋಷ ಇದ್ದದ್ದಕ್ಕೆ ದುಃಖ ಪಡ್ತಾ ಇದ್ದೇನೆ, ಹರಿಯೇ ನಿನ್ನ ದಯದಿಂದ ಆ ದೋಷದಿಂದ ಬಿಡುಗಡೆ ಮಾಡುವಂತ ದೇವರ ಅಧೀನ ಚಿಂತನೆ ಮಾಡುವುದೇ ಕರ್ಮ ಫಲವನ್ನ, ಅದೇ ಪಾಪ ಕರ್ಮ ಸಮರ್ಪಣ. ಪುಣ್ಯಕರ್ಮ ಸಮರ್ಪಣ ಸ್ವಾಮಿ ಈ ಪುಣ್ಯ ಹಾಕೋದ್ರಲ್ಲಿ ನನ್ನ ಹಿಂದಿನ ಪುಣ್ಯದ ಭಾಗಕ್ಕಿಂತ ನಿನ್ನ ಕರುಣಾಪಾಲು ಜಾಸ್ತಿಯೋ ಅಂತ ಸಂತೋಷದಿಂದ ದೇವರಿಗೆ ಅರ್ಪಣೆ ಮಾಡುವುದು. ಪಾಪಕರ್ಮ ಸಮರ್ಪಣೆ ಮಾಡುವಾಗ ಖುಷಿಯಿಂದಲ್ಲ, ಏ ನೀನ್ ಮಾಡಿಸಿದ್ದವ ಇಲ್ಲ, ಏನು ನೀನೇ ಮಾಡಿಸಿದ್ದು, ನನಗಾಗಿ ಮಾಡಿಸಿದ್ದು, ನನ್ನ ಕರ್ಮ ಕಳೆಯಬೇಕು ಅಂತ ಮಾಡಿಸಿದ್ದು, ಆದರೆ ನನ್ನ ದೋಷದಿಂದಾಗಿ ಮಾಡಿಸಿದ್ದು, ಈ ದೋಷ ಕಳಿಹರಿಯೇ ಇದರಿಂದ ಅನೇಕ ತೊಂದರೆಗಳಾಗ್ತಾ ಇವೆ, ಕ್ಷಮಾ ಮಾಡು, ಇದನ್ನು ಉದ್ಧಾರ ಮಾಡು ಅಂತ ಪ್ರಾರ್ಥನೆ. ಈ ರೀತಿಯಾಗಿ ಭಗವಂತನೇ ಎಲ್ಲವನ್ನ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ. ಯಾವಾಗ ಖಂಡಿತ ಕೊಡ್ತಾನೆ, ಕೊಡ್ತಾ ಇದ್ದಾನೆ, ಅದಕ್ಕೆ ಕೂಡಿಸಿದ್ದಾನೆ. ಒಟ್ಟಾರೆ ಒಂದೇ ಮನುಷ್ಯ ಸುತ್ತಾಕ್ ಬರೋದು ಒಂದೇ ಪಾಪ. ಯಾರಿಂದ ಭಗವಂತ ಆ ಕರ್ಮ ಮಾಡಿಸಿದ್ರೆ ಅವರಿಗೆ ಆ ಫಲ, ಸುತ್ತಾಕೋಬೇಡ ಎಲ್ಲರ ದ್ರೋಗಿ ನಿಂದ ಕೇಳ. ಯಾರಿಂದ ಭಗವಂತ ಮಾಡಿಸಿರ್ತಾನೋ ಅವರಿಗೆ ಫಲ ಬಿಟ್ಟರೆ. ಇಲ್ಲೊಂದು ಕ್ವಶನ್ ಬರುತ್ತೆ, ನೀವೇನೋ ಈ ಪ್ರವಚನ ಎಲ್ಲರಿಗೂ ಹೇಳಬೇಕು ಅಂತೀರಾ. ನಮ್ಮ ಮನೆಯಾಗ ಮಕ್ಕಳು ಕೇಳ್ಬಿಟ್ಟಿದ್ದಾರೆ. ಮಕ್ಕಳ ಪ್ರಾಕ್ಟಿಕಲ್ ಕ್ವಶನ್ಸ್ ಹೇಳ್ತಾ ಇದ್ದೀನಿ. ಮಕ್ಕಳು ಕೇಳ್ಬಿಟ್ಟಿದ್ದಾರೆ, ಓದ್ತಾ ಇಲ್ಲ, ಏನಂದ್ರೆ ದೇವರು ಓದಿಸ್ತಾ ಇಲ್ಲ ಅಂತ. ಏನ್ ಮಾಡಿ ಏನ್ ಮಾಡಿ ನೀವೇ. ಆದ್ದರಿಂದ ಹೇಳಬೇಡಿ ಒಟ್ಟಾರೆ, ಇದನ್ನ ಯಾರಿಗೂ ಹೇಳಬೇಡಿ ಅನ್ನೋದಕ್ಕೆ ಎಷ್ಟೆಷ್ಟು ಪ್ರಯತ್ನಗಳು ಬೇಕೋ ಅಷ್ಟಷ್ಟು ಪ್ರಯತ್ನಗಳು ಆಗ್ತಾ ಇವೆ. ಹಾ, ಅದಕ್ಕೆ ಉತ್ತರ ಕೊಡ್ತೀರಾ? ಒಂಚೂರು ಕೊಡಿ.